ஸ்ரீகுருப்போ நம. ஹரி ஓம். சத்யம் சத்யம் புனசத்யம். விஷ்ணு தீர்த்த பிரசாதத சர்வே காமா பவந்தேவ சபதோ பிம்ப சந்நிதௌ. ஸ்ரீகுருப்போ நம. ஹரி ஓம். தத்துவ காரிய பிரகரணம் ஷோடசியல்லி பந்திரத்தக்கன்ற ತತ್ವ ಕಾರ್ಯ ಪ್ರಕರಣವನ್ನು ನೋಡುತ್ತಾ ಬಂದವು. ಇದರ ಉದ್ದೇಶ ನಮ್ಮೊಳಗೆ ಎಷ್ಟು ತತ್ವಗಳಿವೆ, ಆ ತತ್ವಗಳಲ್ಲಿ ಇರುವ ದೇವತೆಗಳು ಯಾರು, ಆ ತತ್ವಗಳಲ್ಲಿರುವ ಭಗವದ್ ರೂಪ ಯಾವುದು ತಿಳ್ಕೊಂಡು, ಆಯಾ ತತ್ವಗಳಿಂದ ಆಯಾ ತತ್ವಾಭಿಮಾನಿಗಳು ಭಗವದ್ ರೂಪಗಳು, ಭಗವಂತ ಆಯಾ ತತ್ವಾಭಿಮಾನಿಗಳಲ್ಲಿ ನಿಂತು ಆಯಾ ತತ್ವಗಳ ಮೂಲಕ ಕಾರ್ಯಗಳನ್ನು ನಮ್ಮಲ್ಲಿ ನಡೆಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಶರೀರದಿಂದ ಸಾಧನಾ ಕಾಲದಲ್ಲಿ ಏನು ಕಾರ್ಯಗಳಾಗ್ತಾ ಇವೆ, ಈ ಕಾರ್ಯ ಒಂದೊಂದು ತತ್ವದ ಕಾರ್ಯ ಅಲ್ಲ, ಎಲ್ಲ ಸಾರಾಸಗಟಾಗಿ ಎಲ್ಲ ತತ್ವಗಳು ಸೇರಿ ಎಲ್ಲ ಕಾರ್ಯವನ್ನು ಮಾಡಿಸ್ತಾ ಇರುತ್ತೆ. ಆದರೆ ಒಂದೊಂದು ಸಲ ಆಯಾ ಎಲ್ಲ ತತ್ವಗಳು ಸೇರಿ ಮಾಡಿಸುವ ಕಾರ್ಯದಲ್ಲಿ ಒಂದರದ್ದು ಜಾಸ್ತಿಯಾಗಿ ಇನ್ನೊಂದರದ್ದು ಎಲ್ಲ ಕಡಿಮೆಯಾಗಿರುತ್ತೆ. ಮೂರು ಗುಣಗಳಿವೆ ನಮ್ಮಲ್ಲಿ, ನಡೆಯುವಂತಹ ಕಾರ್ಯಗಳೆಲ್ಲ ಮೂರು ಗುಣದ ಕಾರ್ಯಗಳೇ. ಪ್ರತ್ಯೇಕ ಸತ್ವಗುಣದ ಕಾರ್ಯ ಅಂತ ಒಂದು, ರಜೋಗುಣದ ಕಾರ್ಯ ಅಂತ ಒಂದು, ತಮೋಗುಣದ ಕಾರ್ಯ ಅಂತ ಪ್ರತ್ಯೇಕ ಆಗಲ್ಲ. ಮೂರು ಗುಣಗಳು ಸೇರಿ ಎಲ್ಲ ಕಾರ್ಯ ಆಗುತ್ತೆ. ಆದರೆ ಇದು ಸತ್ವಗುಣದ ಕಾರ್ಯ ಅಂತ ಯಾವಾಗ ಹೇಳೋದು ಅಂದರೆ, ಮಿಕ್ಕ ಎರಡು ಬಹಳ ಕಡಿಮೆ ಇದ್ದು ಸತ್ವಗುಣ ಜಾಸ್ತಿ ಇದ್ದು ಅದರ ಕಾರ್ಯ ನಡೆಯುತ್ತಾ ಇದ್ರೆ ಸತ್ವಗುಣದ ಕಾರ್ಯ ಅಂದ್ರೆ, ಅಂದರೆ ಅಲ್ಲಿ ರಜೋಗುಣ ತಮೋಗುಣದ ಕಾರ್ಯ ಆಗಲ್ಲ ಅಂತಲ್ಲ, ಚೂರು ಚೂರು ಇದ್ದೇ ಇರುತ್ತೆ. ಶುದ್ಧವಾದ ಒಂದೇ ಗುಣದ ಕಾರ್ಯ ಎಲ್ಲೂ ನಮಗಾಗಲ್ಲ. ಇಷ್ಟು ಈ ತತ್ವಗಳ ಪರಿಚಯ, ತತ್ವಾಭಿಮಾನಿಗಳ ಪರಿಚಯ, ತತ್ವಗಳ ಒಳಗಿರತಕ್ಕ ಭಗವದ್ ರೂಪಗಳ ಪರಿಚಯ. ನಮ್ಮ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ಈ ತತ್ವಗಳಿಂದಾಗುವ ಕಾರ್ಯಗಳು, ಇದರ ಪರಿಚಯ, ತತ್ವಗಳ ಲಕ್ಷಣ, ಇದರಿಂದ ನಮಗೇನು ಫಲ ಅಂದರೆ ಹೇಳುತ್ತಾರೆ, ಈ ಜನ್ಮ ಕೊಟ್ಟಿದ್ದೇ ಭಗವಂತ ಒಳ್ಳೆ ಸಾಧನೆ ಮಾಡಲಿಕ್ಕೆ. ಸಾಧನೆ ಮಾಡಲಿಕ್ಕೆ ಕೊಟ್ಟದ್ದು ಈ ಶರೀರ. ಒಳ್ಳೆ ಸಾಧನೆ ಆಗಬೇಕಾದರೆ ಮೂರು ಗುಣಗಳಲ್ಲಿ ಸತ್ವಗುಣದ ಕಾರ್ಯ ಜಾಸ್ತಿ ಆಗಬೇಕು ನಮ್ಮಲ್ಲಿ. ಪ್ರತಿಯೊಂದು ಕಾರ್ಯದಲ್ಲಿ ಸತ್ವಗುಣದ ಪ್ರಭಾವ ಜಾಸ್ತಿ ಆದರೆ ಆ ಕಾರ್ಯ ಭಗವಂತನ ಪ್ರೀತಿಗೆ ಕಾರಣ ಆಗುತ್ತೆ. ಅದರಲ್ಲೂ ಕೂಡ ಸತ್ವಗುಣದಲ್ಲಿ, ರಜೋಗುಣದಲ್ಲಿ, ತಮೋಗುಣದಲ್ಲಿ ಮೂರು ಮೂರು ಭಾಗಗಳಾಗ್ತಾ ಇರುತ್ತೆ. ಯಾವ್ದ್ಯಾವುದು ಅಂದರೆ ಸತ್ವ, ಸೂಕ್ಷ್ಮ ಸತ್ವ, ಸ್ಥೂಲ ಸತ್ವ, ಸೂಕ್ಷ್ಮ ರಜೋಗುಣ, ಸ್ಥೂಲ ರಜೋಗುಣ, ಸೂಕ್ಷ್ಮ ತಮೋಗುಣ, ಸ್ಥೂಲ ತಮೋಗುಣ ಅಂತ ಮೂರು ರೀತಿಯಾಗಿದೆ. ಅದರಲ್ಲಿ ಸೂಕ್ಷ್ಮ ಸತ್ವಗುಣ ಅದರಿಂದ ಏನು ಬರುತ್ತೆ ಅಂದರೆ ಭಗವತ್ ಜ್ಞಾನ ಭಕ್ತಿ ಇವೆಲ್ಲವೂ ಕೂಡ ಸೂಕ್ಷ್ಮ ಸತ್ವಗುಣದಿಂದ ಬರುತ್ತೆ. ಸ್ಥೂಲ ಸತ್ವಗುಣದಿಂದ ಲೌಕಿಕವಾದ ಯಥಾರ್ಥ ಜ್ಞಾನವೇ ಬರುತ್ತೆ. ಆದರೆ ಸ್ಥೂಲ ಸತ್ವಗುಣದಿಂದ ಹೊರಗಿನ ಪದಾರ್ಥಗಳ ಸರಿಯಾದ ತಿಳುವಳಿಕೆ ಬಂದು ಆ ಪದಾರ್ಥಗಳ ಮೇಲೆ, ವ್ಯಕ್ತಿಗಳ ಮೇಲೆ ಆಸೆಯನ್ನು ಹುಟ್ಟಿಸಿ ಕಟ್ಟಿ ಹಾಕುತ್ತೆ ಸ್ಥೂಲ ಸತ್ವಗುಣ. ಹಾಗೆ ಸ್ಥೂಲ ರಜೋಗುಣ, ಸೂಕ್ಷ್ಮ ರಜೋಗುಣ, ಸೂಕ್ಷ್ಮ ರಜೋಗುಣ ಏನು ಮಾಡುತ್ತೆ ಅಂದರೆ ದೇವರ ವಿಷಯಕವಾದ ಕಾರ್ಯಗಳು ಮಾಡುವಂತೆ ಮಾಡುತ್ತೆ. ದೇವರ ಕಾರ್ಯಗಳೇನು ಮಾಡುತ್ತೀರಾ, ಆ ರಜೋಗುಣ ಬೇಕು. ಆದರೆ ಸ್ಥೂಲ ರಜೋಗುಣ ಏನು ಮಾಡುತ್ತೆ, ಸೂಕ್ಷ್ಮ ರಜೋಗುಣ ದೇವರ ಕಾರ್ಯಗಳನ್ನು ಮಾಡಿಸಿದರೆ ಸ್ಥೂಲ ರಜೋಗುಣ ಹೊರಗಿನ ಸಾಮಾನ್ಯ ಲೌಕಿಕದ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸುತ್ತೆ. ಸ್ಥೂಲ ತಮೋ ಗುಣ ಹೊರಗಿನದ್ದೇ ತಪ್ಪಾದ ತಿಳುವಳಿಕೆ ಕೊಟ್ಟು ಹೊರಗೆ ಎಡವಿ ಬಿಡುವಂತೆ ಮಾಡಿದರೆ ಸೂಕ್ಷ್ಮ ತಮೋಗುಣ ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಕೊಡ್ತಾ ಬರುತ್ತೆ. ವಿಪರೀತ ಜ್ಞಾನ, ಸಂಶಯ ಜ್ಞಾನ ಇವೆಲ್ಲವೂ ಕೂಡ ಸ್ಥೂಲ ತಮೋಗುಣದ ಸೂಕ್ಷ್ಮ ತಮೋಗುಣದ ಕಾರ್ಯ. ಸೂಕ್ಷ್ಮ ಸತ್ವಗುಣದ ಕಾರ್ಯ ದೇವರ ಬಗ್ಗೆ ಒಳ್ಳೆ ತಿಳುವಳಿಕೆ ಜ್ಞಾನ ಭಕ್ತಿ ಕೊಡುವುದಾದರೆ ಸ್ಥೂಲ ಸೂಕ್ಷ್ಮ ತಮೋಗುಣದ ಕಾರ್ಯ. ಸೂಕ್ಷ್ಮ ಸತ್ವಗುಣ ಸೂಕ್ಷ್ಮ ತಮೋಗುಣ ಎರಡು ವಿರುದ್ಧ. ಸೂಕ್ಷ್ಮ ತಮೋಗುಣದ ಕಾರ್ಯ ದೇವರಿಗೆ ವಿರುದ್ಧವಾಗಿರತಕ್ಕಂಥ ಪ್ರವೃತ್ತಿ ನಮ್ಮಲ್ಲಿ ಕೊಡುತ್ತೆ, ಜ್ಞಾನವನ್ನು ಕೊಡುತ್ತೆ. ಸರಿ, ಅದು ಸರಿ ಆಗುತ್ತೆ. ಇದನ್ನು ತಿಳ್ಕೊಂಡು ನಮಗೆ ಏನು ಉಪಯೋಗ ಅಂದರೆ, ಭಗವಂತನ ಪೂರ್ಣಾನುಗ್ರಹ ಪಡೆಯಲಿಕ್ಕೆ ನಮ್ಮಲ್ಲಿ ಸೂಕ್ಷ್ಮ ಸತ್ವಗುಣದ ಕಾರ್ಯ, ಸೂಕ್ಷ್ಮ ರಜೋಗುಣದ ಕಾರ್ಯ ಆಗ್ತಾ ಬರಬೇಕು ಚೆನ್ನಾಗಿ. ಸೂಕ್ಷ್ಮ ಸತ್ವಗುಣದ ಕಾರ್ಯ ದೇವರ ಜ್ಞಾನ, ವಿಶೇಷ ಭಕ್ತಿ ಎಲ್ಲ ಬರ್ತಾ ಬರೋದು. ಸೂಕ್ಷ್ಮ ರಜೋಗುಣದ ಕಾರ್ಯ ದೇವರ ಕಾರ್ಯಗಳೇ ಆಗ್ತಾ ಬರೋದು. ಇದು ನಮಗೆ ಹೆಚ್ಚಾಗಿ ಬೇಕಾಗುತ್ತೆ. ಅಲ್ಲಿ ಕಡಿಮೆ ಆಗಬೇಕಾಗಿದ್ದು ಯಾವುದು ಯಾವುದು ಅಂದರೆ, ಸ್ಥೂಲ ರಜೋಗುಣದ ಕಾರ್ಯ, ಅದ ಮೇಲೆ ಸ್ಥೂಲ ಸೂಕ್ಷ್ಮ ತಮೋಗುಣದ ಕಾರ್ಯ ಕಡಿಮೆ ಆಗ್ತಾ ಬರಬೇಕು. ಹಾಗಾದರೆ ನಮ್ಮ ಜೀವನದಲ್ಲಿ ನಾವು ಆಯಾ ಗುಣಗಳು, ಆಯಾ ತತ್ವಗಳು, ಆಯಾ ತತ್ವಗಳ ಕಾರ್ಯ ಏನು, ಏನೇನು ಕೆಲಸಗಳು ಮಾಡಿಸುತ್ತೆ ಎಂಬುದು ಚೆನ್ನಾಗಿ ತಿಳ್ಕೊಂಡು ಮನಸ್ಸಿನಲ್ಲಿ ಧಾರಣೆ ಮಾಡಿದರೆ, ಒಬ್ಬರೇ ನಾವು ಏಕಾಂತವಾಗಿದ್ದು ಅಂದರೆ ಮನಸ್ಸಿನಲ್ಲೇ ನಮ್ಮಲ್ಲಿ ಯಾವ ಯಾವ ಪ್ರವೃತ್ತಿ ಬರ್ತಾ ಇದೆ ನಿತ್ಯದಲ್ಲಿ, ಅದು ಸತ್ವಗುಣದ್ದೇ ಬರ್ತಾ ಇದೆಯಾ, ರಜೋಗುಣದ್ದೇ ಬರ್ತಾ ಇದೆಯಾ, ತಮೋಗುಣದ್ದೇ ಬರ್ತಾ ಇದೆಯಾ ಅಂತ ಇನ್ನೊಬ್ಬರಲ್ಲ, ನಾವೇ ಒಳಗೊಬ್ಬರೇ ಒಳಗಣ್ಣಿಂದ ನಮ್ಮಲ್ಲಿ ಎಂತೆಂಥ ಆಲೋಚನೆಗಳು ಬರ್ತಾ ಇವೆ ಏನು ಅಂತ ನೋಡಿಕೊಂಡ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಹೌದಾ? ಅಂಥ ಕಾಲಕ್ಕೆ ಬರ್ತಾ ಇದ್ದದ್ದೇನೋ ಸತ್ಯ, ಅದನ್ನು ಬಚ್ಚಿಡ್ಲಿಕ್ಕಿಲ್ಲ. ಹೊಗೆಯನ್ನು ಎಷ್ಟು ಬಚ್ಚಿಡ್ಲಿಕ್ಕೆ ಹೋದರೆ ಏನು ಉಪಯೋಗ, ಹೊರಗೆ ಬಂದೇ ಬರುತ್ತೆ ಹೊಗೆ. ಅದೇ ಥರ ನಮ್ಮ ಒಳಗಿನ ಆಲೋಚನೆಗಳೆಲ್ಲವೂ ಕೂಡ ಒಳಗೆ ಹಾಗೆ ಇರುತ್ತೆ. ಇವಾಗ ಅದು ಬಂದದ್ದಕ್ಕೆ ನಾವು ಮಾಡೋದೇನಿಲ್ಲ, ಬರದೇ ಇರಲಿಕ್ಕೇನಾದರೂ ಮಾಡಲಿಕ್ಕಾಗುತ್ತೆ. ಏನು ಮಾಡಲಿಕ್ಕಾಗುತ್ತೆ ಅಂದರೆ ಇಷ್ಟೇ, ಆಯಾ ಗುಣಗಳು ಆಯಾ ತತ್ವಗಳಿಗೆ ನಿಯಾಮಕರಾದ ದೇವತೆಗಳನ್ನು ಸ್ಮರಣೆ ಮಾಡಿ, ಅಲ್ಲಲ್ಲಿರುವ ಭಗವಂತನ ಸ್ಮರಣೆ ಮಾಡುತ್ತಾ, ಹೇ ಸ್ವಾಮಿ ಈ ಗುಣದ ವ್ಯಾಪಾರ ಕಡಿಮೆ ಮಾಡು, ಈ ಗುಣದ ವ್ಯಾಪಾರ ನನ್ನಲ್ಲಿ ಜಾಸ್ತಿ ಆಗ್ತಾ ಇದೆ, ಸತ್ವಗುಣದ ಸೂಕ್ಷ್ಮ ಭಾಗದ ವ್ಯಾಪಾರ ವೃದ್ಧಿ ಮಾಡಯ್ಯ ಅಂತ ಆಯಾ ಕಾಲಗಳಲ್ಲಿ ಅದನ್ನು ಏಕಾದಶ ಸ್ಕಂಧ ಭಾಗವತದಲ್ಲಿ ಹೇಳುತ್ತಾರೆ. ಯಾವನಾದರೆ ತನ್ನ ಒಳಗೆ ತನ್ನ ಹಿಂದಿನ ಕರ್ಮಾನುಸಾರ ಭಗವಂತ ಆಯಾ ತತ್ವಗಳ ಮೂಲಕ ಆಯಾ ಕಾರ್ಯಗಳನ್ನ ಅಂಥ ಗುಣಗಳನ್ನ ಭಗವಂತ ಕೊಡತಾ ಇರುವಾಗ ಒಬ್ಬನೇ ಅದನ್ನ ಗಮನಿಸ್ತಾ ಚೆನ್ನಾಗಿ ನೋಡುತ್ತಾ ಭಗವಂತನಲ್ಲಿ, ಹೇ ಸ್ವಾಮಿ ಇದನ್ನ ತಿದ್ದಬೇಕು. ತಿದ್ದುವುದು ಹೇಗೆ? ನಮ್ಮ ಪಾಪ ಇದೆ, ತಕ್ಕಂಥ ಗುಣಗಳ ಪ್ರೇರಣೆ ಆಗಿಯೇ ಆಗುತ್ತೆ. ತಿದ್ದೋದು ಹೇಗೆ ಅಂದರೆ, ಪಾಪ ತೆಗೆದರೆ ಆಯಿತು, ಎಲ್ಲ ತಾನಾಗಿ ಸರಿಯಾಗುತ್ತೆ. ಆ ಪಾಪ ಹೋಗಬೇಕಾದರೆ ದೇವರ ಸ್ಮರಣೆ ಬೇಕು. ಯಾವ ದೇವರ ಸ್ಮರಣೆ ಅಂದರೆ ಯಾವ ಭಗವದ್ ರೂಪದ ಸ್ಮರಣೆ ಅಂದರೆ, ಯಾವ ಗುಣ ಜಾಸ್ತಿ ಆಗಿದೋ ಅಲ್ಲಿರುವ ಭಗವಂತನ ಸ್ಮರಣೆ. ಯಾವ ಗುಣ ಜಾಸ್ತಿ ಆಗಬೇಕೋ ಆ ಭಗವದ್ ರೂಪದ ಸ್ಮರಣೆ, ಎರಡೂ ಬೇಕಲ್ಲಿ. ಯಾಕೆ? ಯಾವ ಗುಣ ಜಾಸ್ತಿ ಆಗ್ತಾ ಇದೆ, ತಮೋ ಗುಣ ಸಾಮಾನ್ಯವಾಗಿ ಜಾಸ್ತಿ ಆಗ್ತಾ ಇರುತ್ತೆ. ಹೌದಾ? ಅದರಲ್ಲಿರುವ ಭಗವದ್ ರೂಪವನ್ನು ನಾವು ಸದಾ ಸ್ಮರಣೆ ಮಾಡುತ್ತಾ ಇದನ್ನ ಕಡಿಮೆ ಮಾಡಯ್ಯ ಅಂತ ಪ್ರಾರ್ಥನೆ ಮಾಡಿದರೆ ಆ ಗುಣ ಹೆಚ್ಚಾಗಲಿಕ್ಕೆ ಬುಡವಾದ ಪಾಪ ಕತ್ತರಿಸಿ ಹೋಗುತ್ತೆ. ಇನ್ನ ಯಾವ ಗುಣ ಬರಬೇಕೋ ಅಲ್ಲಿರುವ ಭಗವಂತನನ್ನ ಇದು ಪ್ರಕಟ ಮಾಡಯ್ಯ ಅಂತ ಚಿಂತನೆ ಮಾಡಿದರೆ ಆ ಚಿಂತನೆಯಿಂದ ಪುಣ್ಯ ಬಂದು ಪುಣ್ಯದಿಂದಾಗಿ ಭಗವಂತ ಆ ಗುಣವನ್ನ ಪ್ರಕಟ ಮಾಡುತ್ತಾನೆ. ಒಟ್ಟಾರೆ ಇಷ್ಟೇ. ಎಲ್ಲದಕ್ಕೂ ಅಡಿ ಯಾವುದಿದೆ? ನಮ್ಮದೇ ಪುಣ್ಯ ಪಾಪಗಳ ಗುಂಪು. ನಮ್ಮದೇ ಪಾಪದಿಂದಾಗಿ ಭಗವಂತ ಬೇಡದ ಗುಣಗಳನ್ನೆಲ್ಲ ಮೇಲಕ್ಕೆ ತರ್ತಾ ಇದ್ದಾನೆ, ನಿಂದೆ ಇದೆ ಎಂದು ತೋರುತ್ತಾ ಇದ್ದಾನೆ. ಅಲ್ಲಿರುವ ದೇವರ ಸ್ಮರಣೆಯಿಂದ ಆ ಗುಣ ಹೊರಗೆ ಬರಲಿಕ್ಕೆ ಕಾರಣವಾದ ಪಾಪ ಕತ್ತರಿಸಿ ಹೋಗಿ ಯಾವ ಗುಣ ಮೇಲಕ್ಕೆ ಬರಬೇಕೋ ಅಲ್ಲಿರೋ ಭಗವದ್ ರೂಪಸ್ಮರಣೆಯಿಂದ ಪುಣ್ಯ ವೃದ್ಧಿಯಾಗಿ ಗುಣ ಮೇಲೆ ವೃದ್ಧಿ ಆಗುತ್ತೆ. ಹಾಗಾದರೆ ಇದು ಒಂದು ಸಲ ದಿನಕ್ಕೆ 10 ನಿಮಿಷವೋ 5 ನಿಮಿಷವೋ ಈ ಸ್ಮರಣೆ ಮಾಡಿ ಬಿಟ್ಬಿಡ್ತೇನೆ ಗೋವಿಂದ ಅಂದ್ರೆ ಉಪಯೋಗವಿಲ್ಲ. ಇದು ಹೇಗೆ ಅಂದ್ರೆ ಸೀರಿಯಸ್ ಆಗಿ ಜೀವನ ಅಂದ್ರೆ ಏನು, ಈ ಬದುಕು ಮತ್ತು ಸಿಗಲ್ಲ ಅಂತ ಚೆನ್ನಾಗಿ ತಿಳ್ಕೊಂಡು ನನಗೆ ಬದುಕು ಕೊಟ್ಟದ್ದೇ ಇದಕ್ಕೆ ಅಂತ ಗಮನಿಸಿ ಚೆನ್ನಾಗಿ ಸೀರಿಯಸ್ ಅಂತ ಹೇಳ್ತಾರಲ್ಲ ಗಟ್ಟಿಯಾಗಿ ಕೊಡಬೇಕು ಸಾಧನೆಗೆ ಅಂತ ಕೊಡಬೇಕು ಅಂತ ಕೂತವರಿಗೆ ಸದಾ ಏನೇನು ವ್ಯಾಪಾರ ಬರ್ತಾ ಇದೆ, ನನ್ನಲ್ಲಿ ಹೇಗಾಗ್ತಾ ಇದೆ, ಸ್ಮರಣೆ ಹೇಗೆ ಮಾಡಬೇಕು, ಸದಾ ಕಾಲ ಸ್ಮರಣೆ ಮಾಡ್ತಾ ಬಂದರೆ ಆಯಾ ರೂಪಗಳನ್ನ ನಮ್ಮಲ್ಲಿ ಮತ್ತು ಆ ಯಾವ ಬೇಕಾದ ಗುಣ ವೃದ್ಧಿ ಆಗ್ತಾ ಇದೆಯಾ ಇಲ್ವ, ಬೇಡದ ಗುಣ ಕಡಿಮೆ ಆಗ್ತಾ ಇದೆಯಾ ಇಲ್ವ, ಅದನ್ನ ನೋಡುತ್ತಾ ಬರಬೇಕು. ಅವಾಗ ಭಗವಂತ ಅವನೇ ನಮ್ಮೊಳಗಿದ್ದು ತನ್ನ ರೂಪದ ಸ್ಮರಣೆಗಳನ್ನು ಕೊಟ್ಟು ಒಳಗೆ ಏನಾಗ್ತಾ ಇದೆ ಎಂಬುದನ್ನು ಚೆನ್ನಾಗಿ ತೋರಿ ನಮ್ಮ ಸಾಧನೆ ವೃದ್ಧಿಯಾಗಿ ತಾನೇ ಸಿಗುವಂತೆ ವ್ಯವಸ್ಥೆ ಭಗವಂತ ಮಾಡುತ್ತಾನೆ. ಇಷ್ಟು ರಹಸ್ಯ ಕೂತಿದೆ ಎಲ್ಲಿ ತತ್ವಕಾರ್ಯ ಪ್ರಕರಣದಲ್ಲಿ. ಇಲ್ಲಿ ಸುಮ್ಮನೆ ಅದಕ್ಕೆ ನಿಮಗೆ ಪಂಚೀಕರಣ ಆಗಲಿ ಯಾವುದೇ ಆಗಲಿ ನಿಮಗೆ ಸೃಷ್ಟಿ ತತ್ವಗಳ ಪರಿಚಯ ಆಗ್ತಾ ಇದೆ ಅಂದರೆ ಅದರ ಉದ್ದೇಶವೇ ಗೊತ್ತಿಲ್ಲದೆ ಅದು ತಿಳ್ಕೊಂಡ್ಬಿಟ್ಟಿರ್ತೀವಿ. ಪಂಚೀಕರಣ ಆಟ, ಇದರಿಂದ ಇದು ಬಂತು, ಇದರಿಂದ ಇದು ಬಂತು, ಇದರಿಂದ ಇದು ಬಂತು, ನಿಂಗೇನು ಬಂತು ಗೊತ್ತಿಲ್ಲ, ಇಷ್ಟು ಗಂಟು ಪುಣ್ಯ ಬಂತು, ಹೌದಾ, ಆಡಿದ್ದೇ ಆಡಿದ್ದು ಗೋಪಿಚಂದನ ಇದೆ, ಆ ಗೋಪಿ ತರಾದಲ್ಲಿ ಗೋಪಿಚಂದನ ಎಲ್ಲ ಖರ್ಚಾಗುವಂತೆ ಎಲ್ಲ ಕಾಮೆಂಟ್ ಮಾಡ್ತಾ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಅದರ ಪ್ರಯೋಜನ ತಿಳ್ಕೊಂಡು ಮಾಡಿ. ಅದಕ್ಕೆ ರಾಜರಾದರು ಹೇಳಿದ್ದಾರೆ ಅದನ್ನ, ಈ ತತ್ವಗಳಲ್ಲಿರುವ ಭಗವದ್ ರೂಪಗಳ ಸ್ಮರಣೆ ಮಾಡಿದರೆ ಸಾಧನೆ ವಿಶೇಷ ಆಗುತ್ತೆ. ಆ ದೃಷ್ಟಿಯಲ್ಲಿ ತತ್ವಗಳೆಷ್ಟು, ನಾವು ಬೇಡ, ಯಾರೋ ಹೇಳ್ತಾ ದಾಸರ ಹೇಳ್ತಾರಲ್ಲ ಪಂಚವಿಂಶತಿ ತತ್ವ, ಹೌದಲ್ವಾ, ಇಂದ ತತ್ವಗಳೆಷ್ಟು 25, ದೊಡ್ಡವರ ಮಾತು ಪ್ರಕಾರ ಹೋಗೋಣ ಅಲ್ವಾ. ಸರಿ, ಹಾಗಾದರೆ 25 ತತ್ವಗಳಲ್ಲಿ ಅವ್ಯಕ್ತ ತತ್ವದ ಪರಿಚಯ ಮಾಡಿಕೊಟ್ರು. ಅವ್ಯಕ್ತ ತತ್ವ, ಅವ್ಯಕ್ತ ತತ್ವ ಎಂಥದ್ದು, 3 ಗುಣಗಳಿಂದ ಸೇರಿದ್ದು, ಸತ್ವಗುಣ ರಜೋಗುಣ ತಮೋಗುಣದಿಂದ ತಯಾರಾದದ್ದೇ ಅವ್ಯಕ್ತ ತತ್ವ. ಆ ಅವ್ಯಕ್ತ ತತ್ವದ ಕಾರ್ಯಗಳು ಏನು, ಅದರಲ್ಲಿ ಅವ್ಯಕ್ತ ತತ್ವದ ಕಾರ್ಯ ಅಂದರೆ 3 ಗುಣದ ಕಾರ್ಯವೂ ತೋರುತ್ತೆ. ಅದರಲ್ಲಿ ನಮ್ಮ ಕರ್ಮಾನುಸಾರ ಯಾವ ಗುಣ ಜಾಸ್ತಿ ತೋರಬೇಕೋ ಮಿಕ್ಕದ್ದೆರಡು ಕಡಿಮೆಯಾಗಿ ತೋರುತ್ತಷ್ಟೆ. ಸತ್ವಗುಣದ ಕಾರ್ಯಗಳು ಯಾವ್ದು ಅಂದರೆ ಶಮ, ಯಾಕೆ ಹೇಳಿ ಒಂದು ತಿಂಗಳಾಯ್ತೇನೋ ಚೂರು ಶುರು ಮಾಡಿದ್ದು, ಅದಕ್ಕೆ ಹಿಂದಿನದ್ದು ಮತ್ತು ಸ್ವಲ್ಪ ಕವರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮರುವು ನಮ್ಮ ಸ್ವಭಾವ, ಹಿಂದೆ ಹೇಳಿದ್ದು ಹಿಂದೆ, ಮುಂದೆ ಹೇಳಿದ್ದು ಮುಂದೆ, ಇವತ್ತಿಂದೆ ಅಂತ ಹೇಳಿ. ಸರಿ, ಅವು ಸತ್ವಗುಣದ ಕಾರ್ಯಗಳು ಯಾವುದು ಅಂದರೆ ಶಮ. ಶಮ ಅಂದರೆ ದೇವರಲ್ಲೇ ಮನಸ್ಸು ತಾನಾಗಿ ಹೋಗ್ತಾ ಇರೋದೇ ಶಮ. ದಮ ಅಂದರೆ ಇಂದ್ರಿಯ ನಿಗ್ರಹ. ತಿತಿಕ್ಷಾ ಸಹನ ಶಕ್ತಿ, ಹೌದಾ, ಸಹನ ಅಂದರೆ ನಮಗಿಂತ ಕೆಳಗಿನವರಲ್ಲಿ ನಾವು ತೋರುವಂಥ ಒಂದು ದಯ ಅಲ್ಲ, ದಯ ಆಗುತ್ತದೆ. ತಿತಿಕ್ಷಾ ಅಂದರೆ ಏನು ಅಂದರೆ ನಮಗೆ ಇನ್ನೊಬ್ಬರಿಂದ ಉಪದ್ರ ಬಂದಾಗ ತಡಕೊಳ್ಳುವಂತಹ ತಾಕತ್ತು. ತಿತಿಕ್ಷಾ ಅಂದರೆ ಇನ್ನೊಬ್ಬರಿಂದ ಅಂದರೆ ವ್ಯಕ್ತಿಗಳು ಆಗಬಹುದು, ಹೊರಗಿನ ಪಂಚಭೂತಗಳು ಆಗಬಹುದು, ಯಾವುದೂ ಆಗಬಹುದು. ಅಥವಾ ನಮ್ಮ ಅರಣ್ಯಕಾಚಾರ್ಯ ಹೇಳ್ತಾರೆ, ತಿತಿಕ್ಷಾ ಅಂದರೆ ನಮಗಿಂತ ಉತ್ತಮರಾದವರು ಯಾರಾದರೂ ಇದ್ರೆ, ನಮಗೆ ಗೊತ್ತಿದ್ರೆ, ಅವರ ಮೂಲಕ ಭಗವಂತ ನಮಗೇನಾದರೂ ತೊಂದರೆ ಕೊಟ್ರೆ ನಾವೇನೂ ಅವರಿಗೆ ಮಾಡದೇನೆ ನಮ್ಮ ಮೇಲೆ ಅವರು ಸಿಟ್ಟು ಮಾಡೋದು ಮೊದಲಾದ್ದು ಏನಾದರೂ ನಮಗೆ ಮಾಡಿದರೆ ಅದನ್ನು ಸಹಿಸಿಕೊಂಡಿರುವುದೇ ತಿತಿಕ್ಷಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾಕೆ, ಅವ್ರು ದೊಡ್ಡವರಾದರೆ ಅದನ್ನು ಸಹಿಸಿಕೊಂಡಿರ್ಬೇಕಾ, ನಾವು ನಮಗೇನು ಕರ್ಮ, ಅವ್ರು ಒಂದು ಹೇಳಿದ್ರೆ ನಾನು 100 ಬೈದು ಬಂದ್ಬಿಟ್ರೆ ಆಯ್ತಪ್ಪ ತೃಪ್ತಿ, ಅಲ್ಲಿಗೆ ಜನ್ಮ ಇಡೀ ತೃಪ್ತಿ ಆಗಿರುತ್ತೆ ಅಂದರೆ ಇಲ್ಲ, ಭಗವಂತ ದೊಡ್ಡವರ ಮೂಲಕ ಏನೇ ಮಾಡಿಸಿದ್ರು ನಮಗೆ ಒಳ್ಳೆಯದಕ್ಕಾಗಿಯೇ ಮಾಡಿಸ್ತಾ ಇರ್ತಾನೆ. ಅದು ಅನುಗ್ರಹ ಆಗಬಹುದು, ಆಗ್ರಹವೂ ಆಗಬಹುದು. ಆಗ್ರಹ ಬಂದರೂ ಕೂಡ ಅದು ಅನುಗ್ರಹವಾಗಿಯೇ ಪರಿಣಾಮ ಆಗುತ್ತೆ. ಅದರಿಂದ ದೊಡ್ಡವರು ಏನು ನಾವು ಸ್ವೀಕಾರ ಮಾಡಿರ್ತೇವೆ ಅವರು ನಮ್ಮ ಮೇಲೆ ಯಾವಾಗಲೂ ಒಳ್ಳೆಯವರೇ ಆಗುತ್ತಾರೆ. ಎಂದಾದರೂ ಭಗವಂತ ಅವರಲ್ಲಿ ಆ ಪ್ರವೃತ್ತಿಯನ್ನು ಉಂಟು ಮಾಡಿದನ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಇರುತ್ತದೆ. ಅವರವರ ಗುರುಗಳನ್ನ ಎಲ್ಲರನ್ನು ಇಟ್ಟುಕೊಂಡಾಗ, ಅವರು ಈ ಭೂಮಿಗೆ ಬಂದಾಗ, ಈ ಅನ್ನದ ಪ್ರಭಾವ ಇರುವಾಗ ಅವರಲ್ಲೂ ಕ್ರೋಧಾದಿಗಳು ಬರುವುದು ಸಹಜ. ಅಂಥ ಕಾಲಕ್ಕೆ ಅದನ್ನು ತಡಕೊಂಡು ಆ ತಡೆಯೋದೇ ಅವರ ಪೂಜಾ ಅಂತ ಮಾಡಿದರೆ ಅದು ತಿತಿಕ್ಷ, ಅದು ಸತ್ವಗುಣದಿಂದ ಮಾತ್ರ ಬರತಕ್ಕಂಥದ್ದು. ಇನ್ನು ತಪಸ್ಸು ಅಂದರೆ ಆಲೋಚನೆ, ತಪ ಆಲೋಚನೆ. ಭಗವಂತನ ಕುರಿತೇ ಸದಾ ಆಲೋಚನೆ ಅಂದರೆ ದೇವರ ಕುರಿತಾದ ಆಲೋಚನಾ ಅಂದರೆ ಹೇಗೆ? ದೇವರು ದೇವರು ಅಂತ ಆಲೋಚನೆ ಬಂದರೆ ಸಾಕ ಅಂದರೆ ಅದಕ್ಕೆ ದೇವರ ರೂಪ, ದೇವರ ಗುಣ, ದೇವರ ಕ್ರಿಯಾ, ಅದು ಎಲ್ಲೆಲ್ಲಿ? ದಾಸರಾಯರು ಕೊಟ್ಟರು. ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯು ಮಹಪೂಜೆ ಸದುಪಾಯ. ಹೇಳ್ತೀವಿ ಮಾಡಲ್ಲ ಅಲ್ವಾ? ಪಾರಾಯಣ ಒಂದು ಸಾವಿರ ಸಾವಿರ ಆಗಿರುತ್ತೆ, ಒಂದು ಸ್ವಲ್ಪ ಅನುಷ್ಠಾನ ಕೊಟ್ಟಿರಲ್ಲ, ಒಂದು ಮಾಡಬೇಕು ಅಂತ. ಅದರಿಂದ ಗುಣಗಳು ಅಷ್ಟೇ, ಅಲ್ಲ ಒಂದೇ ಗುಣ ಅಂತಲ್ಲ. ಆತನ ಗುಣಗಳು ನಾನಾ ರೀತಿ ಕಾಣಿಸ್ತಾ ಇದ್ರೂ ಒಳಗೆ ವ್ಯತ್ಯಾಸ ಇಲ್ಲ. ಯಾಕೆ? ದೇವರ ಗುಣ ದೇವರ ರೂಪವನ್ನ ಬಿಟ್ಟಿಲ್ಲ. ದೇವರ ಗುಣ ನಿಮ್ದು ನೋಡ್ಕೊಳ್ಳಿ, ನೀವೆಲ್ಲ ಒಳ್ಳೆಯವರು, ನಿಮ್ಮ ಒಳ್ಳೆತನ ನಿಮ್ಮಿಂದ ಸಪರೇಟ್ ಮಾಡ್ಲಿಕ್ಕಾಗತ್ತಾ? ಆಗಲ್ಲ. ಇಂದ ರೂಪಕ್ಕೂ ಗುಣಕ್ಕೂ ಅಂಟಿದೆ. ಎಲ್ಲೆಲ್ಲಿ ಗುಣ ಬರುತ್ತೋ ಅಲ್ಲಿ ರೂಪ ಬರಲೇಬೇಕು. ಆ ರೀತಿಯಲ್ಲಿ ಎಲ್ಲ ಗುಣಗಳು ಬೇರೆ ಎಂಬ ವ್ಯವಹಾರ ಬರುತ್ತೆ, ಎಲ್ಲ ಒಂದೇನೆ ಆಗಿದೆ. ಅದು ತಿಳ್ಕೊಳ್ಳಿ. ಸರಿ, ಇನ್ನ ತಪ ಆಲೋಚನೆ ಭಗವಂತ ಅಂದ್ರೆ ಆಯಾ ಪದಾರ್ಥ, ಆಯಾ ವ್ಯಕ್ತಿ, ಅಲ್ಲಲ್ಲಿ ಆಯಾ ಆಕಾರದಲ್ಲಿರುವ ಭಗವಂತನ ಸ್ಮರಣೆ, ಇದೇ ತಪಸ್ಸು. ಎಲ್ಲೆಲ್ಲಿ? ಪದಾರ್ಥಗಳಲ್ಲಿರುವ ಭಗವಂತನ ಸ್ಮರಣೆ, ವ್ಯಕ್ತಿಗಳಲ್ಲಿರುವ ಭಗವಂತನ ಸ್ಮರಣೆ, ಇಂದ್ರಿಯಗಳಲ್ಲಿರುವ ಭಗವಂತನ ಸ್ಮರಣೆ, ಇಂದ್ರಿಯಗಳ ವ್ಯಾಪಾರದಲ್ಲಿರುವ ಭಗವಂತನ ಸ್ಮರಣೆ ಸದಾ ಮಾಡುತ್ತಾ ಬರಬೇಕು. ತಪಸ್ಸು ಅಂದ್ರು. ಇನ್ನ ಸತ್ಯಂ, ಭಗವಂತನ ವಿಶೇಷವಾಗಿರತಕ್ಕಂಥ ದೇವರ ಗುರುಗಳ ಅಥವಾ ಗೋಬ್ರಾಹ್ಮಣರ ಹಿತವಾದ ಮಾತೆ ಸತ್ಯ. ಅನುಷ್ಠಾನ ದಯಾ, ನಮಕ್ಕಿಂತ ಕಡಿಮೆಯಾದವರಲ್ಲಿ ತೋರುವುದು ಯಾವುದು? ದಯ. ಅವರ ನಮಕ್ಕಿಂತ ಕಡಿಮೆಯಾದವರು ನಮಗೆ ಯಾವಾಗ ಭಗವಂತ ಅಂಟು ಹಾಕೇ ಹಾಕ್ತಾನೆ. ಯಾಕೆ? ನಮಕ್ಕಿಂತ ದೊಡ್ಡವರಿಗೆ ನಮ್ಮನ್ನು ಅಂಟು ಹಾಕಿಲ್ವಾ? ಅವರಿಂದ ಕಡಿಮೆಯಾದವರು ನಾವು, ನಮ್ಮನ್ನು ಅಂಟು ಹಾಕಿರ್ತಾನೆ. ಹಾಗೆ ನಮಗೂ ನಮಕ್ಕಿಂತ ಕಡಿಮೆಯಾದವರನ್ನು ಅಂಟು ಹಾಕೇ ಹಾಕ್ತಾನೆ. ಅಂಥ ಕಾಲಕ್ಕೆ ನಾವು ನಮಕ್ಕಿಂತ ಕಡಿಮೆಯವರಲ್ಲಿ ಏನು ನೋಡಬೇಕು ಅಂದರೆ ಗುಣ ಅಂತೂ ಕಾಣುತ್ತಪ್ಪ. ಗುಣ ಕಂಡದ್ದಕ್ಕೆ ಹತ್ತಿರ ಕರಿತೀವಿ. ಆದರೆ ಗುಣದ ಜೊತೆಗೇನೆ ದೋಷಗಳು ಕೂತಿರುತ್ತಲ್ಲ. ಏನು ದೋಷ? ನಮಕ್ಕಿಂತ ಚಿಕ್ಕವರಲ್ಲಿ ಮೊದಲು ದೋಷ ಬರೋದು ಹಾವಿನಂತೆ ಸಿಟ್ಟು ಬರ್ತಾ ಇರುತ್ತೆ, ಸರ್ರ ಅಂತ ಬರ್ತಾ ಇರುತ್ತೆ. ಅದನ್ನು ತಡೆದು, ಆ ಸಿಟ್ಟನ್ನು ತಡೆದು, ಅವರು ಸಿಟ್ಟು ಮಾಡಿದಾಗಲೂ, ನಮ್ಮ ಸರಿ ಮಾತಾಡದೇ ಇದ್ದಾಗಲೂ, ಮುನಿದಾಗಲೂ, ನಾವವರ ಮೇಲೆ ಸಿಟ್ಟಾಗದೆ ಅವರನ್ನು ಹತ್ತಿರ ಕರೆಯುವುದೇ ನಮಗೆ ಶೋಭ. ಹೌದಲ್ವ? ದೊಡ್ಡವರ ಲಕ್ಷಣ ಏನು? ಚಿಕ್ಕವರ ತಪ್ಪುಗಳನ್ನು ಮನ್ನಿಸಿ ಅವರನ್ನು ಹತ್ತಿರ ಕರೆದರೆ ದೊಡ್ಡವರ ಲಕ್ಷಣ. ಅದನ್ನು ಹೇಳ ದಯಾ ಅಂತ ಹೇಳುತ್ತಾರೆ. ದಯಾ ಅಂದರೆ ನಮಕ್ಕಿಂತ ಚಿಕ್ಕವರಲ್ಲಿ ಕಾಣುವ ದೋಷಗಳನ್ನು ನೋಡಿದಾಗ ನಮಗೆ ಬರುವಂಥ ಕ್ರೋಧಾದಿಗಳು, ನಮಗೆ ಸಿಟ್ಟು ಬರ್ತಾ ಇರುತ್ತೆ. ಅದನ್ನು ತಡೆದು ಅವರ ಮೇಲೆ ನಾವು ಕೃಪೆಯನ್ನು ತೋರಬೇಕು. ಇನ್ನೊಂದು ಕೃಪಾ ಅಂತ ಹೇಳಿದ್ರೆ ನಮಗಿಂತ ಚಿಕ್ಕವರ ಮೇಲೆ ಅವರಲ್ಲಿ ದೋಷಗಳು ಕಾಣಿಸ್ತಾ ಇರುತ್ತೆ. ದೋಷಗಳು ಕಂಡಾಗೆಲ್ಲ ನಾವು ಅವರ ಮೇಲೆ ದಯ ತೋರ್ತಾ ಹೋಗೋದು ಅಂದ್ರೆ ಹಾಗಲ್ಲ. ಅವರಲ್ಲಿ ದೋಷಗಳು ಕಂಡಾಗೆಲ್ಲ ನಮಗೆ ದೊಡ್ಡ ಜವಾಬ್ದಾರಿ ಇರುತ್ತೆ. ಏನಂತ, ಆ ದೋಷಗಳನ್ನ ಕಳೆಯೋ ಜವಾಬ್ದಾರಿ ದೊಡ್ಡವರಿಗಿರುತ್ತೆ. ಯಾಕೆ, ಅವ್ರು ಸುಮ್ಮನೆ ಕಾಲಿಗೆ ಬೀಳ್ತಾರ? ಬಂದು ಬಿದ್ರು ಅಂದ್ರೆ ಏನೋ ಕೈಯಲ್ಲಿಟ್ಟರು ಅಂತ ಅರ್ಥ. ರೆಸ್ಪಾನ್ಸಿಬಿಲಿಟಿ, ಏನ್ ರೆಸ್ಪಾನ್ಸಿಬಿಲಿಟಿ? ಅವರಲ್ಲಿ ಯಾವ್ಯಾವ ದೋಷಗಳು ಕಾಣುತ್ತೋ ಕಂಡಾಗೆಲ್ಲ ಅಲ್ಲಿರೋ ಬಿಂಬಮೂರ್ತಿಯನ್ನ, ಸ್ವಾಮಿ ಈ ದೋಷ ಕಳಿ ಕಳಿ ಅಂತ ಗುರುಗಳು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಬಂದರೆ ಆವಾಗ ಅಲ್ಲಿರುವಂತಹ ಭಗವಂತ ಗುರುಗಳ ಮಾತಿಗೆ ಅವರ ದೋಷಗಳನ್ನು ತೆಗೀತಾ ಬರ್ತಾನೆ. ಇದು ದಯಾ ಅಂತ ಹೇಳ್ತಾರೆ. ಇನ್ನ ಸ್ಮೃತಿ, ನೆನಪು ಎಂಬುದು ಸತ್ವಗುಣದ ಕಾರ್ಯ. ನಾವೇನೋ ಅಂದುಕೊಂಡಿರ್ತೇವೆ, ಇವತ್ತಿಂದ ಬೆಳಿಗ್ಗಿನ ರಾತ್ರಿ ಪರ್ಯಂತ ದೇವರನ್ನ ಸತತ ನೆನೆಯಬೇಕು ಅಂದ್ಕೊಂಡಿರ್ತೇವೆ, ಹೌದಾ? ಆದರೆ ದೇವರನ್ನ ನೆನೆಯಬೇಕೆಂಬುದೇ ನೆನಪಿಗೆ ಬರಲ್ಲ. ದೇವರ ನೆನಪು ಬರಲ್ಲ, ದೇವರನ್ನ ನೆನೆಯಬೇಕು ಅಂತ ನೀನು ಸಂಕಲ್ಪ ಮಾಡಿರ್ತೀವಲ್ಲ ಅದೇ ನೆನಪಿಗೆ ಬರಲ್ಲ, ರಾತ್ರಿ ನೆನಪಾಗುತ್ತೆ. ಹೌದು ಹೌದು, ನಾನು ಅಂದುಕೊಂಡಿದ್ದೆ. ನೆನಪು ಬರಬೇಕಾದರೆ ಸತ್ವಗುಣದ ಕಾರ್ಯ ಆಗಬೇಕು. ಇನ್ನ ತುಷ್ಟಿ, ಇದು ನಮ್ಮಲ್ಲಿ ಇಲ್ಲದ ಗುಣ ಯಾವುದು? ಎಷ್ಟೇ ಬಂದ್ರು ಇಷ್ಟು ಬಂದರೆ ಮತ್ತಷ್ಟರ ಆಸೆ, ಅದು ಸಹಜವಾಗಿ ನಮ್ಮಲ್ಲಿ ಕೂತಿದೆ. ಅದು ಹೋಗಬೇಕಾ? ಅಲ್ಲಿ ತುಷ್ಟಿ ಅಂದರೆ ಅಲ್ಲಿ ಈ ತೃಪ್ತಿ ಎಂಬುದು ಬರಬೇಕಾದರೆ ಇನ್ನೊಬ್ಬರಿಗೆ ಸಾಕಪ್ಪ ಅಂತ ಬರ್ತಾ ಇದೆ, ನಮಗೆ ಬೇಕಪ್ಪ ಅಂತ ಬರ್ತಾ ಇದೆ. ಯಾಕೆ? ಕಾರಣ ಏನು ಬುಡ ಅಂದ್ರೆ ಜ್ಞಾನ ಇಲ್ಲ, ಜ್ಞಾನ ಇಲ್ಲದ್ದಕ್ಕೆ ಅಸಂತೃಪ್ತಿ ಜಾಸ್ತಿ ಬರ್ತಾ ಇದೆ. ಏನು ಜ್ಞಾನ ಅಂದರೆ ನಮಗೆ ಬೇಕಾಗಿದ್ದೇನು, ಬಂದದ್ದೇನು, ಮಾಡುತ್ತಾ ಇರೋದೇನು, ಏನಿದ್ರೆ ಸಾಕು. ದೇವರ ನೆನಪು ಬಂದದ್ದೇ ಸತತ ದೇವರನ್ನ ನೆನೆದು ಪ್ರಾಣ ಬಿಡ್ಲಿಕ್ಕೆ. 100 ವರ್ಷಗಳು ಬದುಕಿದ್ರೆ 100 ವರ್ಷ ಪ್ರತಿಕ್ಷಣ ಆದರ ಪೂರ್ವಕ ದೇವರನ್ನ ನೆನೆದು ನೆನೆದು ಪ್ರಾಣ ಬಿಡ್ಲಿಕ್ಕೇ ಬಂದದ್ದು. ಅದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ನಮಗೆ. ಆ ನೆನೆಯಲಿಕ್ಕೆ ಮಿಕ್ಕ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಳ್ತೀವಲ್ಲ, ನಾನಾ ಕಾರ್ಯಕ್ರಮ ಬ್ಯುಸಿ ಆಗಿರ್ತೀವಿ, ಅದೆಲ್ಲ ಕಾರ್ಯಕ್ರಮ ಯಾವುದಕ್ಕೆ? ಪ್ರತಿಕ್ಷಣ ಅವನ ನೆನಪು ಬರಲಿಕ್ಕೆ. ಅದು ಮೀಟರ್ ತಿರುಗಬೇಕು, ಅದು ಸ್ಟಕ್ ಆಗಿರುತ್ತೆ. ದೇವರ ನೆನಪು ಎಂಬ ಮೀಟರ್ ಸ್ಟಕ್ ಆಗಿರುತ್ತೆ, ಕಾರ್ಯಕ್ರಮದ ಮೀಟರ್ ಇನ್ನು ಜೋರಾಗಿ ಹೊಡ್ತಾ ಇರುತ್ತೆ, ಅದು ಉಪಯೋಗವಿಲ್ಲ. ಅದಕ್ಕೆ ಹೇಳ್ತಾರೆ, ಶ್ರಮಯೇವ ಹಿ ಕೇವಲಂ, ಬರೇ ಒಣಾಶ್ರಮ ಆಗ್ಬಿಡುತ್ತೆ, ಮೇಲ್ನೋಟದ ಡಂಬಾಚಾರ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನಮಗೆ ಯಾವಾಗಲೂ ನೆನಪಿರಬೇಕಂತೆ. ಏನು? ನಾನು ಬಂದದ್ದೇ ದೇವರ ಸ್ಮರಣೆಗಾಗಿ, ಅದಿದ್ರೆ ಸಾಕು. ಅದು ಇರಬೇಕಾದ್ರೆ ನಾನು ಬದುಕಿರಬೇಕು, ಬದುಕಿರಬೇಕಾದ್ರೆ ವಿಶೇಷವಾಗಿ ಶರೀರ ಚೆನ್ನಾಗಿ ಇರಬೇಕು. ಚೆನ್ನಾಗಿರಬೇಕಾದ್ರೆ ಎಷ್ಟು ಇರಬೇಕೋ ಅಷ್ಟಿದ್ರೆ ಸಾಕು. ಇದು ಮರೆತರೆ, ದೇವರ ನೆನಪೇ ನನ್ನ ಗುರಿ ಎಂಬುದೇ ಮರೆತು ಬಿಟ್ರೆ ಜೀವನದಲ್ಲಿ ಗುರಿ ಬೇರೆಯೇ ಆಗಿರುತ್ತೆ. ಪಾಯಿಂಟರ್ ದೇವರ ಕಡೆ ಹೋಗದೆ, ದೇವರ ನೆನಪಿನ ಕಡೆ ಹೋಗದೆ, ದುಡ್ಡು ಸಂಪಾದನೆ ಮಾಡಬೇಕು, ಇದು ಮಾಡಬೇಕು, ಇದು ಮಾಡಬೇಕು ಅಂತ ಜೀವನದ ಗುರಿಯ ಪಾಯಿಂಟರ್ ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಟೋಟಲ್ ಏನಾಗುತ್ತೆ? ಸಾಯೋ ಕಾಲಕ್ಕೆ ಬಂದದ್ದು ಮಾಡದೆ ಬೇಡದ್ದೆಲ್ಲ ಮಾಡಿ ಪ್ರಾಣ ಬಿಡೋದಾಗ್ತಾ ಇರುತ್ತೆ. ಒಳ್ಳೆಯ ಅಪರೂಪದ ಜನ್ಮ ಕಳ್ಕೊಂಡನಲ್ಲ ಅಂತ ದುಃಖದಿಂದ ಪ್ರಾಣ ಬಿಡಬೇಕಾಗುತ್ತೆ. ಅದು ಇಲ್ಲದೇ ಇರಬೇಕಾ? ನಮಗೆ ಸ್ಮೃತಿ ಅಂದ್ರೆ ನನ್ನ ಜನ್ಮ ಯಾಕೆ ಬಂತು, ಯಾಕೆ ಏನು ಮಾಡಬೇಕು ನಾನು ಪ್ರಧಾನವಾಗಿ ಅಂತ ಒಂದಲ್ಲ ಎರಡಲ್ಲ, ಸತತ ಅನೇಕ ಸಲ ದೇವರ ಸ್ಮರಣೆ ಆಗಬೇಕು. ಆ ಸ್ಮರಣೆ ಆಗಬೇಕಾದರೆ ನಾನು ಸ್ಮರಿಸಲಿಕ್ಕೆ ಹುಟ್ಟಿದ್ದೀನಿ ಎಂಬ ನೆನಪು ಉಳಿಯಬೇಕು. ಆ ನೆನಪು ಹೇಗಿರಬೇಕು ಅಂದ್ರೆ ಅಖಂಡ ಸ್ಮೃತಿ ಇರಬೇಕು, ಗುರಿಯ ಅಖಂಡ ಸ್ಮೃತಿ ಬೇಕು. ಹೌದಾ? ನಾನು ಬಂದದ್ಯಾಕೆ, ಏನು ಮಾಡಬೇಕೆಂಬ ಗುರಿಯ ಅಖಂಡ ಸ್ಮೃತಿ ಬೇಕು, ಜೊತೆಗೆ ದೇವರ ಅಖಂಡ ಸ್ಮೃತಿ ಬೇಕು. ಆ ಎರಡೂ ಬೇಕಾ? ಕೊಡಬೇಕಾದವರು ಯಾರೋ ತಿಳಿಯಬೇಕು. ಅದು ಹರಹ ಪ್ರಯಚ್ಛತಿ ಅಂತ ಹೇಳ್ತಾ ಇದ್ದಾರೆ ರುದ್ರ ದೇವರೇ. ನಮ್ಮ ಗುರಿಯ ನೆನಪು, ಆ ಗುರಿಯ ಮೂಲಕ ಹರಿಯ ನೆನಪು, ಎರಡೂ ಕೊಡೋದು ರುದ್ರದೇವರೇ. ಅದಕ್ಕೆ ಸ್ಮೃತಿ, ಆ ಸ್ಮೃತಿ ನಮಗೆ ಸದಾ ಇರಬೇಕು. ಇದು ಸತ್ವಗುಣದ ಕಾರ್ಯ. ಇನ್ನ ತುಷ್ಟಿ ತೃಪ್ತಿ ತ್ಯಾಗ. ತ್ಯಾಗ ಅಂದ್ರೆ ತ್ಯಾಗ, ಪದಾರ್ಥ ಕೊಡೋದು ತ್ಯಾಗ. ಇನ್ನೇನು ಪದಾರ್ಥ ನಮ್ಮಲ್ಲಿ ಇದ್ದಷ್ಟು ಕಾಲ, ಆ ಪದಾರ್ಥವೋ ವ್ಯಕ್ತಿಯೋ ನಮ್ಮ ಹತ್ತಿರ ಇದ್ದಷ್ಟು ಕಾಲ ದುರಭಿಮಾನ ಮಾಡದೇ ಇರುವುದು. ಅಭಿಮಾನ ಮಾಡಿ ಏನಂತ ಅಭಿಮಾನ ಮಾಡುವುದು ಅಂದರೆ ಹರಿ ಕೊಟ್ಟ ಪದಾರ್ಥ, ಹರಿ ಕೊಟ್ಟ ವ್ಯಕ್ತಿ, ಇದನ್ನ ಭದ್ರವಾಗಿಡುವುದೇ ಹರಿಯ ಪೂಜಾ ಅಂದರೆ ಅದು ಅಭಿಮಾನ, ಅಡ್ಡಿ ಇಲ್ಲ. ದುರಭಿಮಾನ ಯಾವುದು? ಹರಿ ಕೊಟ್ಟ ಎಂಬ ಎಚ್ಚರ ತಪ್ಪಿ ಇದು ನಂದೇ ಅಂತ ವಸ್ತುವಿನ ಮೇಲೆ ವ್ಯಕ್ತಿಯ ಮೇಲೆ ನಮ್ಮದೇ ಆದ ಒಂದು ದಬ್ಬಾಳಿಕೆ, ಇದು ನಂದು ಅಂತ ಅಹಂಕಾರದಿಂದ ಪ್ರವೃತ್ತಿ ಏನು ಬರುತ್ತಲ್ಲ ಅದನ್ನು ದುರಭಿಮಾನ ಅಂತ ಕರೀತಾರೆ. ಅದಿದ್ರೆ ಸಾಕು, ನಾವು ಇಡೀ ಸಾಧನೆ ಹಾಳಾಗಿ ಬಿಡುತ್ತೆ, ಅದು ಇರಬಾರದು. ಅದಕ್ಕೆ ತ್ಯಾಗ ಅಂದರು. ತ್ಯಾಗ ಶಬ್ದಕ್ಕರ್ಥ ಇಷ್ಟೇ. ನಮ್ಮ ಸುತ್ತೂ ಇರುವ ಪದಾರ್ಥ, ನಮಗೆ ಸಂಬಂಧಪಟ್ಟ ವ್ಯಕ್ತಿಗಳು ಭಗವಂತ ಏನು ಕೊಟ್ಟಿದ್ದಾನೆ ಅವರ ಮೇಲೆ ಸದಾ ಇದು ಎಲ್ಲ ದೇವರ ಅಧೀನ, ನಂದಲ್ಲ ನಂದಲ್ಲ ಅಂತ ಎಚ್ಚರ ಏನಿರುತ್ತೆ ಅದನ್ನು ತ್ಯಾಗ ಅಂದರು. ಅಂದ್ರೆ ನಂದಲ್ಲ ನಂದಲ್ಲ ಅಂದ್ರೆ ಯಾವಾಗಾದರೂ ಬಿಟ್ಟು ಹೋಗಬಹುದು, ಪದಾರ್ಥಗಳು ಯಾವಾಗಾದರೂ ಭಗವಂತ ತೆಗೆಯಬಹುದು, ವ್ಯಕ್ತಿಗಳನ್ನು ಯಾವಾಗಾದರೂ ತೆಗೆಯಬಹುದು, ಯಾವಾಗಾದರೂ ಯಾರಾದರೂ ದೂರ ಆಗಬಹುದು, ಯಾರ ಅಭಿಮಾನ ಆದರೂ ದೂರ ಆಗಬಹುದು. ಸ್ವಾಮಿ ಕೊಟ್ಟ ಅಂದ್ರೆ ತೆಗೀತಾನೆ, ಯಾವಾಗ ತೆಗೀತಾನೋ ಗೊತ್ತಿಲ್ಲ, ಹೇಗ್ ಮಾಡ್ತಾನೋ ಗೊತ್ತಿಲ್ಲ, ಎಲ್ಲದಕ್ಕೂ ಸಿದ್ಧ ಆಗಿರುವುದೇ ತ್ಯಾಗ. ಸಾಮಾನ್ಯ ನಮ್ಮ ಜೀವನದಲ್ಲಿ ಬರೋದು, ಒಂದು ಪದಾರ್ಥ ಕೊಟ್ಟಿರ್ತೇವೆ, ಕೊಟ್ಟರು ಪದಾರ್ಥದ ಮೇಲೆ ಅಭಿಮಾನ ಹೋಗಿರಲ್ಲ, ಅವರ ಹತ್ತಿರ ಪದಾರ್ಥ ಹೋಗಿರುತ್ತೆ, ನಮ್ದೇ ನಮ್ಮಮ್ಮ ನಮ್ಮಮ್ಮ ಅಂತ ಕೊಟ್ಟಿರ್ತೇವೆ, ಅದು ತಗೊಂಡು ಹೋಗಾಗ ನಮ್ದು ನಮ್ದು ಅಂತ ನೋಡ್ತಾನೆ ಇರ್ತೀವಿ. ಇನ್ನು ಬಂದವ್ರಿಗೆ ಹೇಳ್ತಾ ಇರ್ತೀವಿ, ನಮ್ದೇ ನೋಡಿ ಪದಾರ್ಥ ಕೊಟ್ಟಾಯ್ತು ಹೊರದ್ದದು, ಇನ್ನೂ ಹೋಗಿರಲ್ಲ. ಆ ಅಭಿಮಾನ ತ್ಯಾಗ ಅಂದರು. ನಂತರ ಸ್ಪೃಹ ಅಂದರು. ಸ್ಪೃಹ ಎರಡು ರೀತಿ ಬರ್ತಾ ಇದೆ. ದೇಹದ ಮೇಲೆ ಸ್ಪೃಹ, ಇದು ನಂದು 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 ಅಂತ. ಆದ ಮೇಲೆ ದೇಹಕ್ಕೆ ಸಂಬಂಧಪಟ್ಟದ್ದೆಲ್ಲ ಇದು ನಂದು ನಂದು ಅಂತ. ಅದು ಒಂದು ರೀತಿ ಸ್ಪೃಹ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಪರಶುನ್ ಮಹಾರಾಜನಿಗೆ, ಸ್ಪೃಹಾಂ ಛಿಂದ್ಯಾತ್ ದೇಹೇ ಸ್ಪೃಹಾಂ, ದೇಹದಲ್ಲಿ ಏನು ಇದು ನಂದೇ ಎಂಬ ಭಾವನೆ ಇದೆ ಅದು ಕತ್ತರಿಸಿ ಹಾಕಬೇಕು. ಇನ್ನೊಂದು ರೀತಿಯಲ್ಲಿ ಇದು ಸತ್ವಗುಣದ ಕಾರ್ಯ ಸ್ಪೃಹ ಅಂತ ಹೇಳಿದರೆ, ದೇವರಲ್ಲಿ ದೇವರನ್ನು ಸೇರಬೇಕಾದ ಮಾರ್ಗದಲ್ಲಿ ಅಲ್ಲಿ ನಮಗೆ ಸಿಗುವ ಸಲಕರಣೆಗಳಲ್ಲಿ ಎಚ್ಚರ, ಕಟ್ಟೆಚ್ಚರ ಇರಬೇಕು. ಒಂದು ಯಾತ್ರೆಗೆ ಹೋದರೇನೆ, ಎಲ್ಲಿಗೆ ಹೋದರೇನೆ, ಪದಾರ್ಥಗಳು ಎಷ್ಟಿವೆ ಆ ಲಿಸ್ಟು ಎಲ್ಲ ಚೆಕ್ ಮಾಡಿ ನೋಡಿಕೊಂಡು ಒಂದು ವೇಳೆ ಕಡಿಮೆ ಆದರೆ ತರಲಿಕ್ಕೆ ಓಡ್ತಾ ಇರ್ತೇವೆ. ಈ ಸಾಧನೆಯಲ್ಲಿ ಎಷ್ಟೆಷ್ಟು ವಿಶೇಷವಾಗಿರತಕ್ಕಂಥ ಸಲಕರಣೆಗಳು ಬೇಕು, ಹೊರಗಿನದ್ದಲ್ಲ, ಒಳಗಿನದ್ದು ಬೇಕು ಹೊರಗಿನದ್ದು ಬೇಕು, ಅವೆಲ್ಲದರ ಎಚ್ಚರ ಬೇಕು, ಅದನ್ನು ಸ್ಪೃಹ ಅಂತ ಹೇಳ್ತಾ ಇದ್ದಾರೆ. ತದನಂತರ ಶ್ರದ್ಧಾ, ಒಂದು ಕಾರ್ಯ ಸಾಧನೆ, ಆ ಸಾಧನೆಯ ಮೇಲೆ ವಿಶೇಷವಾಗಿರತಕ್ಕಂಥ ಶ್ರದ್ಧಾ ಅಂತ ಹೇಳಿದರೆ ಅದರ ಬಗ್ಗೆ ನಮಗಿರುವಂಥ ಎಚ್ಚರ, ಅದರ ಬಗ್ಗೆ ಗೌರವ, ಅದರ ಬಗ್ಗೆ ಎಚ್ಚರ. ಮಾಡುವ ಕಾಲಕ್ಕೆ ಏನೇ ಕಷ್ಟ ನಷ್ಟಗಳು ಬಂದರೂ ಸಹಿಸಿಕೊಂಡು ಅದನ್ನು ಮಾಡಲೇಬೇಕೆಂಬ ವಿಶೇಷ ಮನಸ್ಸಿನ ಪ್ರವೃತ್ತಿಯೇ ಶ್ರದ್ಧ. ಅದಕ್ಕೆ ಶ್ರಾದ್ದ ಅಂದಾಗ ಶ್ರಾದ್ದದ ನಿರ್ವಚನವೇ ಹೇಳುತ್ತಾರೆ, ಶ್ರದ್ಧೆಯ ವಿಧೀಯತೆ, ಇದು ಶ್ರದ್ಧೆಯಿಂದ ಮಾಡಲ್ಪಡುತ್ತೆ, ಆದ್ದರಿಂದ ಅದನ್ನು ಶ್ರಾದ್ದ ಅಂತ ಕರೆಯುತ್ತಾರೆ. ತದನಂತರ ಹ್ರೀಹಿ, ಲಜ್ಜ, ಮಾಡಬಾರದ ಕೆಲಸದಲ್ಲಿ ಲಜ್ಜ ಬರಬೇಕು, ಮಾಡಬೇಕಾದ ಕೆಲಸದಲ್ಲಿ ಲಜ್ಜ ಬರ್ತಾ ಇರುತ್ತೆ. ಒಂದು ದೇವರ ಹಾಡು ಹೇಳಬೇಕಾದ್ರೂ ಯಾರೇನಂದ್ಕೊಳ್ತಾರೋ, ಯಾರೇನಂತಾರೋ, ಏನು ಮಾಡುತ್ತಾರೋ, ಒಂದು ಚೂರು ಪಾರಾಯಣ ಮಾಡಬೇಕಾದ್ರೂ ಹೊರಗೆ ಏನು ಸೆಲ್ಲ ಹೊದ್ಕೊಂಡು ಬರಬೇಕಾದರೂ ಲಜ್ಜ, ಹೌದಾ?
ಇಲ್ರಿ ಹೊರಗೆಲ್ಲ ಬರ್ತೀವ, ಬೇಕಾದ್ರೆ ಮಠದೊಳಗೆ ಹಾಕೊಂಡು ಬರೋಣ, ಮಠದವರೆಗೂ ಶಟ್ಟೆ ಹಾಕೊಂಡು ಬರೋಣ. ಏನ್ ಶೆಲ್ಲ ಹಾಕೊಂಡು ಪ್ರಾಣ ಹೋಗುತ್ತಾ? ಹೋಗಲ್ಲ. ಇಲ್ಲ, ರೋಡಲ್ಲೆಲ್ಲ ಹಾಕೊಂಡು ಬಂದ್ರೆ ಎಲ್ಲರು ನಗಲ್ವಾ? ಶಿಖಾ ಬಿಟ್ರೆ ನಗಲ್ವಾ? ಅದೇ ಹೇಳುತ್ತಾರೆ, ಲಜ್ಜ ಮಾಡಬೇಕಾದ್ರಲ್ಲಿ ಲಜ್ಜ. ಹೌದು, ಕಚ್ಚೆ ಹಾಕೊಂಡು ರೋಡಲ್ಲಿ ನಡ್ಕೊಂಡು ಬಂದ್ರೆ ಮನೆಯಿಂದ ಲಜ್ಜ ಅಲ್ವಾ? ಕಚ್ಚೆ ಹಾಕೊಂಡು ಬಂದ್ರೆ ಗಂಡಾದ್ರೂ ಹೆಣ್ಣಾದ್ರು ಎಲ್ಲರೂ ನೋಡಿ ನಗುತ್ತಾರೆ ನಮ್ಮನ್ನ. ಇದು ಚೆನ್ನಾಗಿಲ್ಲ, ಕಚ್ಚೆ ಎಲ್ಲ ಹಾಕೊಂಡು ಹೋಗ್ಬಾರದು. ಇದೆಲ್ಲ ನಮಗೆ ಬೇಡದಲ್ಲಿ ಕೂತಿದೆ. ಭಗವಂತನ ವಿಶೇಷವಾದ ಈ ಕಾರ್ಯಗಳಲ್ಲಿ ಲಜ್ಜ ಇರಬಾರ್ದು. ಅದಕ್ಕೆ ನಿಮಗೆ ಹಾಡೆಲ್ಲ ಹೇಳ್ತೀರಲ್ಲ, ಲಜ್ಜೆಯ ಬಿಟ್ಟು ಕುಣಿಯೋದು ಬೇಡಪ್ಪ. ಅಟ್ಲೀಸ್ಟ್ ಒಂದು ಸೀರೆ ಉಟ್ಕೊಂಡು ಬಂದ, ಅದು ಉದ್ದ ಕುಂಕುಮ ಇಡ್ಲಿಕ್ಕೂ ಲಜ್ಜ. ಹೌದಾ? ಚಿಕ್ಕದಾಗ ಅದು ಆಕಾಶದಲ್ಲಿ ಎಲ್ಲೋ ನಕ್ಷತ್ರದಂತೆ ಮುಖದಲ್ಲಿ ಕಾಣ್ತಾರೆ. ಇಷ್ಟು ಅಗಲ ದೇವ್ರ ಹಣೆ ಕೊಟ್ಟಿರ್ತಾನ, ಅದರಲ್ಲಿ ಚೂರು ಕುಂಕುಮವೋ ಅಕ್ಷತೆಯೋ ಅಂಗಾರ ಇಡಬೇಕಾದ್ರೆ ನಕ್ಷತ್ರದಂತೆ ಚೂರಿಟ್ಟಿರ್ತಾರೆ. ಇರ್ಲಾ ಬೇಡ ಅಂತೇಳಿ ಯಾಕಪ್ಪ? ಲಕ್ಷಣವಾಗಿ ಭಗವಂತನ ಅಲಂಕಾರ ಮಾಡಬಹುದಾನೆ? ಅದನ್ನ ಹೇಳ್ತಾ ಇದ್ದಾರೆ. ನಂತರ ಕ್ಷಮಾ ಅಂದ್ರು, ಸಹನ ಶಕ್ತಿ. ನಮಗೆ ಸಾಧನೆಯಲ್ಲಿ ಏನೇನು ಏನೇನು ಕಷ್ಟಗಳು ಬರ್ತಾ ಇರುತ್ತೆ, ಅದನ್ನ ಸಹಿಸಿಕೊಂಡು ಆ ವಿಶೇಷ ಕಾರ್ಯವನ್ನ ಪೂರ್ಣ ಆಗುವ ಪರ್ಯಂತ ನಾವು ಸಾಧಿಸಲಿಕ್ಕಾಗುವಂತಹ ಗುಣವೇ ಕ್ಷಮಾ ಅಂತ ಹೇಳ್ತಾ ಇದ್ದ. ಇನ್ನ ಧೃತಿ ಎಂದು, ಧೃತಿ ಅಂತ ಹೇಳಿದರೆ ಮೊದಲಿಟ್ಟ ಕಾರ್ಯ ಪೂರ್ಣ ಆಗುವ ಪರ್ಯಂತ ಹಠ. ಒಳ್ಳೆ ಕೆಲಸದಲ್ಲಿ ನಮಗೆ ಬೇಡದ ಕೆಲಸದಲ್ಲೆಲ್ಲ ಹಠ ಇರುತ್ತೆ. ಏನಾದರೂ ಸರಿ ಅದನ್ನು ಪೂರ್ಣ ಮಾಡಲೇಬೇಕು ಅಂತಿರುತ್ತೆ. ಹೌದಾ? ಸಾಮಾನ್ಯವಾಗಿ ಯಾವುದೋ ಸೀರಿಯಲ್ ನೋಡ್ತಾ ಇರ್ತಾರೆ, ಕೊನೆ ಸೀರಿಯಲ್ ಎಪಿಸೋಡ್ ಬಂದು ನೋಡಬೇಕು ಎಂಬ ಹಠ ಛಲ ಇದ್ದೇ ಇರುತ್ತೆ. ಪುರಾಣಕ್ಕೆ ದಿನಾಗ ಹೋಗ್ಲೇಬೇಕೆಂಬ ಛಲ ಸಾಮಾನ್ಯ ತಪ್ಪಿರುತ್ತೆ. ಯಾಕೆ ಮಧ್ಯೆ ಮಧ್ಯೆ ಹೋಗ್ತಾ ಇರುತ್ತೆ? ನಾನು ಎಲ್ಲರನ್ನ ಅಂತ ಇಲ್ಲ, ನಾನು ಸೇರಿಕೊಂಡು ಹೇಳ್ತಾ ಇದ್ದೇನೆ. ನಮ್ಮಲ್ಲಿ ಬರುವಂತಹ ಗುಣಗಳಿವು, ಅದು ಬಿಟ್ಟು ಒಳ್ಳೆ ಗುಣಗಳು ಬರಬೇಕು. ಬರಬೇಕಾದ್ರೆ ಹೇಗೆ ಅಂದ್ರೆ, ಬರಲಿ ಬರಲಿ ಅಂದ್ರೆ ಬರಲ್ಲ. ಇವು ಆಯಾ ಗುಣಗಳಿಗೆ ಭಗವದ್ ರೂಪಗಳು ನಿಂತಿವೆ. ಅಂಥ ಭಗವದ್ ರೂಪಗಳನ್ನ ಸ್ಮರಣೆ ಮಾಡಿದರೇನೆ ಆ ಗುಣಗಳು ನಮ್ಮಲ್ಲಿ ಮೂಡಿಬರುತ್ತೆ. ಇನ್ನ ಸ್ತುತಿ ಅಂತ ಹೇಳ್ತಾರೆ, ಸ್ತೋತ್ರ ಅಂದ್ರು. ಸ್ತೋತ್ರ ಅಂದ್ರೆ ಏನು ಅಂದ್ರೆ, ಒಂದು ವಸ್ತುವಿನ ಒಳ್ಳೆ ಒಳ್ಳೆ ಗುಣಗಳು, ವ್ಯಕ್ತಿಯ ಒಳ್ಳೆ ಗುಣಗಳನ್ನು ತಿಳಿದುಕೊಂಡು ಯಥಾರ್ಥವಾಗಿ ಇದ್ದದ್ದು ಇದ್ದ ಹಾಗೆ ಹೇಳುವುದೇ ಸ್ತೋತ್ರ. ಇದ್ದದ್ದು ಇದ್ದ ಹಾಗೆ ಹೇಳುವುದೇ ಸ್ತೋತ್ರ. ಒಬ್ಬರನ್ನ ಹೊಗಳಬೇಕು ಅಂತ ಹೋಗಿ ಅವರಲ್ಲಿ ಇಲ್ಲದ್ದೆಲ್ಲ ಹೇಳುತ್ತಾ ಹೋದರೆ ಏನಾಗುತ್ತೆ? ಅದು ಹೊಗಳಿದ್ದಲ್ಲ, ಬೈದದ್ದಾಗುತ್ತೆ. ಹೌದ್ ತಾನೆ? ಅವರಲ್ಲಿ ಯಾವುದು ಇಲ್ಲವೋ ಅದು ಇದೆ ಇದೆ ಅಂತ ಹೇಳಿದರೆ ಅವರಿಗೆ ಚುಚ್ಚಿದಂತ ಆಗುತ್ತೆ. ಇದು ನಿನ್ನಲ್ಲಿ ಇಲ್ಲ 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 ಅಂತ ಆಗುತ್ತೆ, ಅದು ಸ್ತೋತ್ರ ಅಂತ ಆಗುತ್ತಾ? ಆಗಲ್ಲ. ಯಾವುದು ಇದೆಯೋ ಅದನ್ನ ಹೇಳಬೇಕು. ಸ್ತುತಿ ಏನಿದು ಅಂದ್ರೆ ಹೇಳುತ್ತಾರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಅದು ಯಾರೇ ಆಗಲಿ ಏನೇ ಆಗಲಿ ಇನ್ನೊಬ್ಬರಲ್ಲಿ ಒಳ್ಳೆ ಗುಣ ಕಂಡಾಗ ಅದರನ್ನ ಹೊಗಳಬೇಕೆಂಬ ಹಂಬಲ ಬಂತ, ಸತ್ವಗುಣದ ಕಾರ್ಯ ಆಗ್ತಾ ಇದೆ ಅಂತ ಅರ್ಥ. ನಾವು ಒಳ್ಳೆ ಹಾಡು ಹೇಳ್ತಾ ಇದ್ದೀವಿ, ವೆರಿ ಗುಡ್. ಪಕ್ಕದವರು ಇನ್ನೂ ಚೆನ್ನಾಗಿ ಹೇಳಿದ್ರು, ನಮಗೆ ಗೊತ್ತಾಗ್ತಾ ಇದೆ ಅವರು ಇನ್ನೂ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ. ಕೂಡಲೇ ಅವರನ್ನ ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಅಂತ ಬಾಯಿ ಬಿಟ್ಟು ಹೇಳುವ ಭಾಗ್ಯ ಇಲ್ಲದೆ ಗುರು 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 ಅಂತ ನೋಡ್ತಾ ಹೋಗುವುದು, ಇವೆಲ್ಲ ಆ ತಮೋ ಗುಣದ ಕಾರ್ಯಗಳು. ಅದಾಗದೆ ಏನಾಗಬೇಕು? ಸತ್ವಗುಣದ ಕಾರ್ಯ ಆಗಬೇಕು. ಇನ್ನೊಬ್ಬರಲ್ಲಿ ಏಳಿಗೆ ಕಂಡರೆ ಪೂರ್ಣ ಸಂತೋಷ ಪಟ್ಟರೆ ನಮ್ಮ ಸಾಧನೆ ಆಗ್ತಾ ಇದೆ ಅಂತರ್ಥ. ಇಲ್ಲದಿದ್ರೆ ಬಿದ್ದು ಅಂತರ್ಥ. ಅವರ ಹಾಡವರಲ್ಲೂ ಇರುತ್ತೆ, ಇಲ್ಲ ಅವರದ್ದೇನು ಸಾಧನೆ ಅವರದ್ದೇ ಇರುತ್ತೆ, ನಮ್ದೇನಾಗಲ್ಲ. ಹೊಟ್ಟೆ ಉರಿದದ್ದಕ್ಕೆ ನಮ್ಮ ಸಾಧನೆ ಕಡಿಮೆ ಆಗಿ ನಾವು ಹಾಳಾಗ್ತೀವಿ ಅಷ್ಟೇ, ಪ್ರಾಫಿಟ್ ಇನ್ನೇನಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ತುತಿ ಜ್ಞಾನಂ ಅಂದರೆ ಒಳ್ಳೆ ತಿಳುವಳಿಕೆ. ಚೆನ್ನಾಗಿ ಪ್ರವಚನ ಕೇಳಿದ್ರು ಬರ್ತಾ ಇದೆ, ಕೂತರು ನಿಂತರು ದೇವರ ಕುರಿತಾದ ಎಚ್ಚರ ಸದಾ ಬರ್ತಾ ಇದೆ, ಜ್ಞಾನ ಬರ್ತಾ ಇದೆಯಾ ಅಂದರೆ ಸತ್ವಗುಣದ ಕಾರ್ಯ ನಡೀತಾ ಇದೆ. ಇನ್ನ ಸುಖಂ, ಒಳ್ಳೆ ಸುಖ ಆಗ್ತಾ ಇದೆಯಾ? ಅದು ಸತ್ವಗುಣದ ಕಾರ್ಯ. ಅಂದರೆ ಸಾತ್ವಿಕವಾದ ಪದಾರ್ಥಗಳಿಂದ ಸಾತ್ವಿಕವಾದ ವಿಧಾನದಲ್ಲಿ ನಮಗೆ ಸುಖ ಆಗ್ತಾ ಇದೆಯಾ, ಅದು ಸತ್ವಗುಣದ ಕಾರ್ಯ. ಸುಖ ಅಂತ ಹೇಳಿಬಿಟ್ರೆ ನಾನಾ ಕಂಡ ಕಡೆಯೆಲ್ಲ ಹೋದಾಗ ಸುಖ ಆಗ್ತಾನೆ ಇರುತ್ತೆ, ಹೋಟೆಲ್ ಕೂತ್ರೆ ಸುಖ ಆಗ್ತಾನೆ ಇರುತ್ತೆ ಅವರಿಗೆ, ಆ ಸುಖ ಸತ್ವಗುಣದ ಕಾರ್ಯವ ಅಂದ್ರೆ ಅಲ್ಲ. ಭಗವತ್ ಪ್ರೀತಿಕರವಾಗಿರತಕ್ಕಂತಹ ಪದಾರ್ಥಗಳು ಎಲ್ಲವನ್ನ ಗ್ರಹಣ ಮಾಡಿದಾಗ ನಮಗೇನು ಮನಸ್ಸಿನ ವಿಕಾರ ಆಗುತ್ತೆ ಅದು ಸತ್ವಗುಣದ್ದು. ನಂತರ ಪ್ರಧಾನವಾಗಿ ಸತ್ವಗುಣದ ಕಾರ್ಯ ಯಾವುದಯ್ಯ ಅಂದ್ರೆ ಜಾಗರಣ ಅಂದ್ರು. ಎಚ್ಚರ, ಎಚ್ಚರ ಅಂಬುದು ಸತ್ವಗುಣದ ಕಾರ್ಯ ಅಲ್ಲ. ಎಚ್ಚರ ಸತ್ವಗುಣದ ಕಾರ್ಯ ಅಂದ್ರೆ ಅದು ಯಾವಾಗ ತೋರಬೇಕು? ಯಾವಾಗ ಯಾವಾಗ ಎಚ್ಚರ ಇರಬೇಕು ಅವಾಗೆಲ್ಲ ಎಚ್ಚರ ಇರಬೇಕು. ಸಾಮಾನ್ಯ ಪ್ರವಚನಕ್ಕೆ ಕೂತ್ಕೊಳ್ಳೆ ಎಚ್ಚರ ತಪ್ಪಾ ಹೌದಲ್ಲೇನ್ರಿ, ಸತ್ಯವಾಗಿ ಹೇಳ್ತಾ ಇದ್ದಾರೆ. ನಿಜವಾಗೂ ಎಲ್ಲ ಒಳ್ಳೆಯವರೇ ಇರ್ತಾರೆ, ಅವರು ಸಾಧನವೂ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಪ್ರವಚನಕ್ಕೆ ಕೂತಾಗ ಮಾತ್ರ ಜೊಂಪು ಬರ್ತಾ ಇರುತ್ತೆ. ಅವಾಗೇನು ಮಾಡಬೇಕು? ಎಚ್ಚರ ತಪ್ಪಿಸುವ ಗುಣದ ಸ್ವಾಮಿ, ತಮೋ ಗುಣದ ಕಾರ್ಯ ಜಾಸ್ತಿ ಆಗ್ತಾ ಇದೆ ಪ್ರವಚನ ಕಾಲದಲ್ಲಿ, ಸತ್ವಗುಣದ ಕಾರ್ಯ ಎಚ್ಚರ ಆಗ್ತಾ ಇಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಗೊತ್ತಾಗಿ ಸುಮ್ಮನೆ ಇರಬಾರದು. ಸತ್ವಗುಣದಲ್ಲಿರುವ ಭಗವದ್ ರೂಪವನ್ನ ಸ್ಮರಣೆ ಮಾಡುತ್ತಾ ಸ್ವಾಮಿ ನನಗೆ ಎಚ್ಚರ ಕೊಡೋ ಕೊಡೋ ಅಂತ ದೇವರು ಸ್ಮರಣೆ ಮಾಡ್ತಾ ಬಂದರೆ ಅದರಿಂದ ಎಚ್ಚರ ತಪ್ಪಲಿಕ್ಕೆ ಕಾರಣವಾದ ಪಾಪ ಹೋಗಿ ಎಚ್ಚರ ಸದಾ ಬರುತ್ತೆ. ನಮ್ಮ ಜೀವನ ಇರೋದೇ 100 ವರ್ಷ ಪ್ರಾಯಶಃ, 100 ಬದುಕಲ್ಲ. ಆ ಬದುಕದಷ್ಟು ಕಾಲ ಅರ್ಧ ನಿದ್ದೆಯಲ್ಲೇ ಹೋಗುತ್ತೆ, ಅರ್ಧ ಅಲ್ಲ ಮುಕ್ಕಾಲು ಹೋಗುತ್ತೆ ನೋಡಿ, ಹೌದಾ ಅಲ್ವಾ? ರಾತ್ರಿಯೆಲ್ಲ ನಿದ್ದೆ, ಒಂದು 8 ಗಂಟೆ ಹೊತ್ತು ನಿದ್ದೆ, ಬೆಳಿ ಮತ್ತ ಮಧ್ಯಾಹ್ನ ಒಂದೆರಡು ತಾಸು ಒಂದು ತಾಸು ನಿದ್ದೆ, ಮತ್ತು ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಎಂದಂತೆ ಸಿಕ್ಕ ಕಡೆ ಎಲ್ಲ ಕೂತು ತೂಕಡಿಸ್ತಾ ಇದ್ರೆ ಇಡೀ ಜೀವನವೆಲ್ಲ ನಿದ್ದೆಯಲ್ಲಿ ಹೋಗ್ತಾ ಇರುತ್ತೆ. ನಾನು ಸತ್ಯವಾಗಿ ಹೇಳ್ತಾ ಇದ್ದೇನೆ. ಹಾಗಾದರೆ ನಮ್ಮಲ್ಲಿ ಎಚ್ಚರ ಸದಾ ಎಷ್ಟು ಎಚ್ಚರ ಬಂತ ಅಷ್ಟು ಒಳ್ಳೆ ಸಾಧನೆ ಆಗುತ್ತೆ. ನಾವು ಬೆಳಿಗ್ಗೆ ಏಳಬೇಕಾಗಿದ್ದು ಎಷ್ಟು ಗಂಟೆಗೆ? 3:30 ಏಳಬೇಕು, 3:30 ಏಳಬೇಕು. 6 ಗಂಟೆಗೆ ಸೂರ್ಯೋದಯ ಅಂತ ಇಟ್ಟುಕೊಂಡ್ರೆ 2:30 ಮೊದಲು ಏಳಬೇಕು ನಾವು, 3:30 ಏಳಬೇಕು. ರಾತ್ರಿ ಮಲಗೋದು ಎಷ್ಟು ಗಂಟೆಗೆ ಮಲಗಬಹುದು? 8:00 ಮಲ್ಕೊಂಡ್ಬಿಡೋದು, 9:00 ಮಲ್ಕೊಂಡ್ಬಿಡೋದು ಸರಿಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸುಮಧ್ಯ ವಿಜಯದಲ್ಲಿ ಸಾಧಕರಾದವರ ಲಕ್ಷಣ ಏನು ಅಂದ್ರೆ ಹೇಳ್ತಾರೆ, ಚರಮ ಸಮಯ ಸುಪ್ತಾಹ ಪೂರ್ವ ಮುತ್ಥಾಯ ಶಿಷ್ಯ ಗುರುಜನ ಪರಿಚರ್ಯಾಂ ಚಕ್ರದೆ ದುಷ್ಕರಾಂಚ. ಚರಮ ಸಮಯ, ಚರಮ ಸಮಯ ಅಂದ್ರೆ ಲಾಸ್ಟ್ ಬೆಲ್, 12 ಗಂಟೆಗೆ ಮಲಗ್ತಾ ಇದ್ರಂತ ಶಿಷ್ಯರು. ಎಲ್ಲರಿಗೂ ಸೇವಾ ಮಾಡಿ, ಗುರುಗಳಿಗೆ ಎಲ್ಲ ಕೊಟ್ಟು ಎಲ್ಲ ಮಾಡಿ, ಕೊನೆಗೆ ಏಳೋದು ಯಾವಾಗ? ಗುರುಗಳು ಏಳಲಿಕ್ಕೆ ಮೊದಲೇ ಹೇಳಬೇಕು. ಗುರುಗಳು 3:45 ಎದ್ರೆ ಇವರು 3:30 ಎದ್ದು, ಅವರು ಎದ್ದು ಕೂಡಲೇ ತಾವು ಎದ್ದು ಆ ಹಾಸಿಗೆಲ್ಲ ತೆಗೆದು ಎಲ್ಲ ಮಾಡಿ ಸೇವಾ ಮಾಡಿಕೊಂಡು ಹೋಗ್ತಾ ಇರಬೇಕು. ಹಾಗಾದ್ರೆ ಎಷ್ಟು ಕಾಲ ನಿದ್ದೆ? 3:30 ತಾಸು, 4 ತಾಸು ಒಳಗೇನೆ ಎಲ್ಲ ನಿಮಗೆ ನಿದ್ದೆ. ಹಾಗಾದ್ರೆ ಏನಾಗುತ್ತೆ, ಇಡೀ ಜೀವನದಲ್ಲಿ 20 ಗಂಟೆ ನಮಗೆ ಸಾಧನೆಗೆ ಸಿಗುತ್ತೆ. ಇವಾಗ ಏನಾಗ್ತಾ ಇದೆ, 10-12 ಗಂಟೆ ನಿದ್ದೆಗೆ ಹೋಗ್ತಾ ಇದೆ. ಹಾಗಾದ್ರೆ ಸಾಧನೆ ಏನು ಸಿಗುತ್ತೆ ನಮಗೆ? ಏನು ಸಿಗಲ್ಲ, ತುಂಬಾ ಲಾಸ್ ಆಗ್ತಾ ಇದೆ. ಹಾಗಾದರೆ ಎಚ್ಚರ ಬೇಕಾ ಆ ರೀತಿ? ಆದರೆ ಕೆಲವು ನಮ್ಮ ತೊಂದರೆ ಇರುತ್ತೆ ನೋಡಿ. ಹೀಗೆ ಮಲಗಿ ಅಭ್ಯಾಸ ಆಗಿ ಇದ್ದಕ್ಕಿದ್ದಂತೆ ಒಂದು ದಿವಸ 12 ಮಲಗಿ 3 ಎದ್ಬಿಟ್ರೆ 4 ಎದ್ಬಿಟ್ರೆ ಆ ದಿನ ಎಲ್ಲ ನಿದ್ದೆ ಬರ್ತಾ ಇರುತ್ತೆ, ಕೂತು ಕಡೆ ನಿದ್ದೆ ಬರ್ತಾ ಇರುತ್ತೆ, ಹೌದಾ? ಹಾಗೆ ಬರಬಾರದು. ಮಲಗೋದೇನೋ, ಕೊನೆಗೆ ಮಲಗಬೇಕು, ಬೇಗ ಏಳಬೇಕು. ಇಡೀ ದಿನ ಹೇಗಿರಬೇಕು ಅಂದ್ರೆ ಎಚ್ಚರ. ಕೆಲವರು ಇರ್ತಾರಲ್ಲ ರಾತ್ರಿ ಹೊತ್ತು ಮಲಗಿದ್ರೂ ನಿದ್ದೆ ಬರಲ್ಲ, ಉರುಳಾಡ್ತಾ ಇರ್ತಾರೆ, ನಿದ್ದೆ ಬರೋದೇ ಇಲ್ಲ. ಹಾಗಿರಬೇಕು ಇಡೀ ದಿನ, ಕಣ್ಣು ಮುಚ್ಚಿದ್ರೂ ನಿದ್ರೆ ಬರಬಾರದು. ಆ ರೀತಿಯಾಗಿ ನಾವು ಮಾಡಬೇಕು ಅಂದ್ರೆ ಅದು ಬರಬೇಕಾದ್ರೆ ಒಬ್ಬರಲ್ಲಿ ಆ ರೀತಿಯಾಗಿರತಕ್ಕಂಥ ಎಚ್ಚರ ಯಾರು ಮೂಡಿಸ್ತಾ ಇರೋದು? ವಿಶ್ವನಾಮಕ ಭಗವಂತ. ಅದೇ ವಿಶ್ವ ನಮ್ಮಲ್ಲೂ ಇದ್ದಾನೆ, ನಮಗೆ ನಿದ್ದೆ ಆಗಿ ಬರ್ತಾ ಇದೆ ಅಂದ್ರೆ ತೈಜಸನದ್ದೋ ಪ್ರಾಜ್ಞನದ್ದೋ ವ್ಯಾಪಾರ ಜಾಸ್ತಿ ಆಗ್ತಾ ಇದೆ, ವಿಶ್ವನ ವ್ಯಾಪಾರ ಕಡಿಮೆ ಇದೆ ಅಂತರ್ಥ. ಅವಾಗ ಏನು ಮಾಡಬೇಕು? ಪ್ರಾಜ್ಞನನ್ನ ತೈಜಸನನ್ನ ಪ್ರಾರ್ಥನೆ ಮಾಡಿ, ಸ್ವಾಮಿ ಸ್ವಲ್ಪ ಬಿಟ್ಟರೆ ನಾನು ಸಾಧನೆ ಮಾಡುತ್ತೇನೆ, ನನ್ನ ಪಾಪದ ಪ್ರಭಾವವನ್ನು ತಪ್ಪಿಸಿ ಅಂತ ಅವರನ್ನ ಕೇಳುತ್ತಾ ವಿಶ್ವನಲ್ಲಿ ಹೆಚ್ಚು ಸ್ವಾಮಿ ನಿನ್ನ ಅನುಗ್ರಹವಯ್ಯ ನೀನೇ ಎಚ್ಚರ ಕೊಡು ಅಂತ ದೇವರಲ್ಲಿ ಸತತ ಪ್ರಾರ್ಥನೆ ನಡೆಯಬೇಕು. ಮಾಡಿದ್ರೆ ಏನಾಗುತ್ತೆ? ಖಚಿತವಾಗಿ ಎಚ್ಚರ ಒಮ್ಮೆಲೆ ಬರಲ್ಲ, ನಿಧಾನವಾಗಿ ಬೆಳೀತಾ ಬೆಳೀತಾ ಬರುತ್ತೆ. ಇಲ್ಲೆಲ್ಲ ಕೂಡ ಸತ್ವಗುಣದ ಕಾರ್ಯ ಅಂತ ಆ ಕಾರ್ಯವನ್ನು ತಿಳಿದು ಮುಂದಕ್ಕೆ ಹೋಗೋದ್ರಲ್ಲಿ ಏನು ಉಪಯೋಗವಿಲ್ಲ. ಅದು ನಮ್ಮ ಜೀವನದಲ್ಲಿ ನಿತ್ಯದಲ್ಲಿ ಹೇಗಿದೆ, ಹೇಗೆ ಉಪಯೋಗ ಆಗ್ತಾ ಇದೆ ಎಂಬುದು ಪ್ರಧಾನ. ನಂತರ ಸತ್ವಗುಣದ ಸ್ವಾಭಾವಿಕ ಲಕ್ಷಣ ಏನು ಅಂದರೆ ಸ್ವಚ್ಛತ್ವಂ ಶಾಂತತ್ವಂ ಚ ಸತ್ವಸ್ಯ ಸ್ವಾಭಾವಿಕೋ ಗುಣ. ಸತ್ವಗುಣದ ಸ್ವಾಭಾವಿಕವಾದ ಲಕ್ಷಣ ಏನು ಅಂತ ಹೇಳಿದರೆ ಸ್ವಚ್ಛವಾಗಿರೋದು. ಮಾನಸಿಕ ಶಾರೀರಕ ಸ್ವಚ್ಛತ್ವ ಇದು ಸತ್ವಗುಣದಿಂದ ಬರೋದು. ಇನ್ನು ಶಾಂತತ್ವ, ಶಾಂತತ್ವ ನಮ್ಮಲ್ಲಿರಬೇಕು. ಇಲ್ಲದಿದ್ದರೆ ಏನಾಗುತ್ತೆ, ನಮಗೆ ನಷ್ಟ ಆಗುತ್ತೆ, ಇನ್ನೊಬ್ಬರು ಯಾರಿಗೂ ನಷ್ಟ ಇರಲ್ಲ. ಮಹಾ ಏನಾಗುತ್ತಪ್ಪ, ನಮ್ಮಲ್ಲಿ ತುಂಬಾ ಸಿಟ್ಟಿದ್ದು ತುಂಬಾ ಇದು ಮಾಡ್ತಾ ಇದ್ರೆ ಅನರ್ಥ ಅದೇನಾಗ್ಬಿಡುತ್ತೆ, ಎಲ್ಲ ದೂರ ಆಗ್ತಾರೆ ಅಷ್ಟೇ ತಾನೆ. ಬರೋರು ದೂರ ಆಗ್ತಾರೆ, ಇದ್ದವರು ದೂರ ಆಗ್ತಾರೆ, ಕ್ರೋಧದಿಂದ ಆಗುವ ಕಾರ್ಯ ಅದೇ ಅಷ್ಟೇ. ಆದರೆ ಆ ಕ್ರೋಧ ಬಿಟ್ಟರೆ ಅಥವಾ ಕ್ರೋಧದಿಂದ ಇನ್ನೇನಾಗುತ್ತೆ, ನಮ್ಮ ಒಳಗೇನೆ ಸಾಧನೆ ಚೂರು ಚೂರಾಗ್ತಾ ಹೋಗ್ತಾ ಇರುತ್ತೆ. ದೇವರ ಕಡೆಯೇ ಇರಬೇಕಾದ ಮನಸ್ಸು ಬೇಡದ ಕಡೆಯೇ ಹಲ್ಲು ಕಡಿತಾ ಇರಬೇಕಾಗ್ತಾ ಇರುತ್ತೆ. ನೋಡಿ, ಯಾಕೆ ಹೇಳ್ತಾ ಇದ್ದೇನೆ, ನಾನು ಅನುಭವದಿಂದ ಹೇಳ್ತಾ ಇದ್ದೇನೆ. ಯಾವುದೇ ವ್ಯಕ್ತಿಯಾಗಲಿ ಪದಾರ್ಥ ಆಗಲಿ ಅದರ ಮೇಲೆ ಸಿಟ್ಟು ಬಂದಾಗ ನಮಗೆ ಹೆಚ್ಚಿಗೆ ಮನಸ್ಸಲ್ಲಿ ಹೋಗುತ್ತೆ, ಅದರದ್ದೇ ಆಲೋಚನೆ, ಆ ವ್ಯಕ್ತಿದೇ ಆಲೋಚನೆ ಅಲ್ಲೇ ಹೋಗ್ತಾ ಇರುತ್ತೆ. ಮಾಮೂಲಾಗಿ ನಿಮಗೆ ಅಭಿಮಾನದಿಂದಾಗಲಿ ಸಾಮಾನ್ಯವಾಗಿ ನೆನೆದರೆ ಆ ವ್ಯಕ್ತಿಯನ್ನಾಗಲಿ ಪದಾರ್ಥವನ್ನಾಗಲಿ ಚೂರು ನೆನೆದು ಬಿಟ್ಬಿಡ್ತೇವೆ, ಮನಸ್ಸು ಹೊರಟೋಗುತ್ತೆ. ಕ್ರೋಧ ಬಂದರೆ ಆ ವ್ಯಕ್ತಿಯನ್ನೇ 24 ಗಂಟೆ ನೆನೀತಾ ಇರ್ತೇವೆ. ಅಂದ್ರೇನಾಯಿತು, ಈ ಕ್ರೋಧದಿಂದ ಆ ವ್ಯಕ್ತಿಯಲ್ಲೋ ಇರ್ತಾನೆ, ನಮ್ಮ ತಲೆ ದೇವರಲ್ಲಿರಬೇಕಾಗಿದ್ದು ಬೇರೆ ಕಡೆಯೇ ಕೂತಿರುತ್ತೆ ಸಿಟ್ಟಿನಿಂದಾಗಿ. ಅದಕ್ಕೆ ಕ್ರೋಧ ನಮಗೆ ಎಷ್ಟು ದೊಡ್ಡ ಶತ್ರು ಅಂದರೆ ಅಷ್ಟು ದೊಡ್ಡ ಶತ್ರು. ಅದು ಹೋಗಬೇಕಾದರೆ ರುದ್ರದೇವರ ಪ್ರಾರ್ಥನೆ ಅತ್ಯಂತ ಅವಶ್ಯಕ. ರುದ್ರದೇವರನ್ನು ಎಷ್ಟು ಪ್ರಾರ್ಥನೆ ಮಾಡುತ್ತೇವೆ ಅಷ್ಟು ಕ್ರೋಧ ಹೊರಟೋಗುತ್ತೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಈ ಸತ್ವಗುಣ ಏನು ಮಾಡುತ್ತೆ ನಮಗೆ, ಸ್ವಚ್ಛತ್ವಾತ್ ಜ್ಞಾನಂ ಜನಯತಿ. ಸತ್ವಗುಣ ಸ್ವಚ್ಛ ಆದ್ದರಿಂದ ನಮಗೆ ಒಳ್ಳೆ ತಿಳುವಳಿಕೆ ಬರ್ತಾ ಇರುತ್ತೆ. ತಿಳುವಳಿಕೆ, ಒಳ್ಳೆ ತಿಳುವಳಿಕೆ ಅಂದರೆ ಏನು ಅಂದರೆ ಸಂಶಯವಿಲ್ಲದ ತಿಳುವಳಿಕೆ. ಹಾಲು ತಗೊಳ್ಳೋದು ದೊಡ್ಡಸ್ತಿಗೆ ಅಲ್ಲ, ತರೋದು ದೊಡ್ಡಸ್ತಿಗೆ ಅಲ್ಲ, ಆ ಹಾಲಿನಲ್ಲಿ ಕಶ್ಮಲ ಇಲ್ಲದಂತೆ ತರೋದು ದೊಡ್ಡಸ್ತಿಗೆ, ಹೌದಲ್ವ? ಹಾಗೆ ಜ್ಞಾನ ಪಡೆಯೋದು ದೊಡ್ಡಸ್ತಿಗೆ ಅಲ್ಲ, ಜ್ಞಾನದಲ್ಲಿ ಸಂಶಯವಿಲ್ಲದೆ ಆ ಜ್ಞಾನವನ್ನು ಪಡೆಯೋದು ಒಳ್ಳೆ. ಜ್ಞಾನವೇನು ಪಡಿತಾ ಇರ್ತೀವಿ, ಆದರೆ ಅದು ಎಲ್ಲಿ ನೋಡಿದ್ರೂ ಸಂಶಯ ಕೂತೇ ಇರುತ್ತೆ, ಹೌದೋ ಅಲ್ಲೋ, ಹೌದೋ ಅಲ್ಲೋ, ಹೌದೋ ಅಲ್ಲೋ, ಕೂತೇ ಇರುತ್ತೆ. ಆ ಸಂಶಯವಿಲ್ಲದ ಜ್ಞಾನ ಬೇಕು ನಮಗೆ ಹೇಳ್ತಾ ಇದ್ದಾರೆ. ಇನ್ನ ಶಾಂತತ್ವಾಚ ಸುಖಂ, ನಮಗೆ ಸಿಟ್ಟು ಬಂತ ಅಥವಾ ಇನ್ನೇನಾದರೂ ವಿಕಾರಗಳು ಬಂತ ಮನಸ್ಸಲ್ಲ ಕದಡಿ 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 ಹೋಗ್ತಾ ಇರುತ್ತೆ, ಶಾಂತವಾಗಿರುವ ಸುಖವಾಗಿರ್ತೀವಿ, ಸಂತೋಷವಾಗಿರುತ್ತೆ, ಇನ್ನೇನು ಬೇಕಾಗಿಲ್ಲ. ಅದಕ್ಕೆ ನೋಡಿ, ದಾಸರಾಗಲಿ ಯತಿಗಳಾಗಲಿ ಅವರವರ ಜೀವನದಲ್ಲಿ ಹೇಗಿದ್ರಪ್ಪ, ಶಾಂತರಾಗಿ. ನಾವು ಓಡಿ ಓಡಿ ಹೋಗ್ತಾ ಇರ್ತೀವಿ, ಯಾತ್ರೆಯಲ್ಲೂ ಓಡೋದಿಲ್ಲ, ಈ ಬಡುಕು ಬದುಕಲ್ಲೂ ಓಡೋದು, ಎಲ್ಲ ಓಡೋದು, ಏನೋ ಟೆನ್ಷನ್ 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 ಓಡ್ತಾ ಇರ್ತೀವಿ. ಅವ್ರು ನೋಡಿ, ನಿಶ್ಚಯ ತಲೆಯಲ್ಲಿ ನಿಶ್ಚಯ ಜ್ಞಾನ, ನಾನು ಬದುಕಿದ್ದೇ ದೇವರ ಸ್ಮರಣೆ, ಇವತ್ತು ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಭಗವಂತನನ್ನ ನಾನಂದುಕೊಂಡ, ಗುರುಗಳು ನನಗೆ ಕೊಟ್ಟ ರೀತಿಯಲ್ಲಿ ದೇವರ ರೂಪ, ದೇವರ ಗುಣ, ದೇವರ ಕ್ರಿಯ, ಆ ಮೂಲಕ ಈ ದಿನ ಇಡೀ ಸ್ಮರಣೆ ಮಾಡುವುದೇ ನನ್ನ ಕಾರ್ಯ. ಅದಕ್ಕೆ ದೇವರು ಎಲ್ಲಿಟ್ಟರೆ ಅಲ್ಲಿದ್ದು, ಏನು ಕೊಟ್ಟರೆ ಅದು ತಗೊಂಡು ಅವನ ಸ್ಮರಣೆ ಮಾಡುತ್ತಾ ಇರೋದೇ ನನ್ನ ಗುರಿ, ಬೇರೊಂದಲ್ಲ ಅಂತ ನಿಶ್ಚಯ ಬಂದುಕೊಳ್ಳೆ. ಹಳ್ಳಿಯಲ್ಲೆಲ್ಲ ಕೂತಿರ್ತಾರೆ, ಸುಮ್ಮನೆ ಮೂಲೆ ಕೂತಿರ್ತಾರೆ, ಹೇಳೋದು ಹೇಳುತ್ತಾರೆ, ಒಬ್ಬರೇ ಕೂತು ಸಹಾಯ ಕೂತೇ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಂದ್ರೆ ಮಾಡಬೇಕಾಗಿದ್ದೇನು ಗೊತ್ತಿದೆ, ಅದು ಮಾಡ್ತಾ ಕೂತು ಬಿಟ್ಟಿರ್ತಾರೆ. ಇನ್ನವರಿಗೆ ಬೇರೆ ಕಡೆ ಮನಸ್ಸು ಹೋಗಲ್ಲ, ನಮಗೆ ಏನು ಮಾಡಬೇಕೆಂಬುದೇ ಗೊತ್ತಿಲ್ಲ, ಅದಕ್ಕೆ ಏನೇನೋ ಮಾಡಿಬಿಟ್ಟು ಅದಾಡ್ತಾ ಇರ್ತೇವೆ. ಏನು ಮಾಡಬೇಕೆಂಬ ಒಳಗೆ ಕನ್ಫರ್ಮೇಷನ್ನೇ ಇರಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ಸತ್ವಗುಣದಿಂದ ಜ್ಞಾನ ಬರುತ್ತೆ, ಸುಖ ಬರುತ್ತೆ. ಇಲ್ಲಿ ಹೇಳ್ತಾರೆ, ಪ್ರಕಾಶ ಶಕ್ತಿ ಸತ್ವಸ್ಯ ಸ್ವಾಭಾವಿಕಿ. ಪ್ರಕಾಶ ಗುಣ ಅಂದ್ರೆ ಸತ್ವದ ಸ್ವಾಭಾವಿಕವಾಗಿರ್ತಕ್ಕಂತಹ ಶಕ್ತಿ ಅಂದ್ರೆ ಏನ್ ಮಾಡುತ್ತೆ ತತ್ವಗುಣ ಅಂದ್ರೆ ಅತಯೇವ ಪಂಚೇಂದ್ರಿಯೈಹಿ ಪ್ರಕಾಶ ಸತ್ವಂ ಜ್ಞಾನಂ ಜನಯಿತ್ವ ತದ್ವಾರ ಜೀವಂ ಬಧ್ನಾತಿ. ಸೂಕ್ಷ್ಮ ಸತ್ವಗುಣ ವಿಶೇಷವಾಗಿ ಭಗವಂತನ ತತ್ವಜ್ಞಾನವನ್ನು ಕೊಟ್ಟು ಮೋಕ್ಷಕ್ಕೆ ಹೋಗುವಂತೆ ಮಾಡಿದರೆ ಸತ್ವದ ಸ್ಥೂಲ ಭಾಗ, ತತ್ವಗುಣದ ಸ್ಥೂಲ ಭಾಗ ಈ ಐದು ಜ್ಞಾನೇಂದ್ರಿಯಗಳಿಂದ ಜ್ಞಾನವನ್ನು ಹುಟ್ಟಿಸಿ ಜೀವನನ್ನು ಕಟ್ಟಿಹಾಕುತ್ತೆ. ಅಂದರೆ ಪದಾರ್ಥದ ಜ್ಞಾನ ಹುಟ್ಟಿಸುತ್ತೆ. ಪದಾರ್ಥದ ಜ್ಞಾನ ಹುಟ್ಟಿದ ಕೂಡಲೇ ಬೇಕು ಅಂತ ಆಸೆ, ಅದಕ್ಕಾಗಿ ಓಟ. ಈ ತರ ಸತ್ವಗುಣ ಹೊರಗಿನ ಎಲ್ಲದರ ಪರಿಚಯ ಚೆನ್ನಾಗಿ ಮಾಡಿಕೊಟ್ಟು ಕೊಟ್ಟು ಆಸೆಯನ್ನು ಹುಟ್ಟಾಕುತ್ತೆ. ಅದರಿಂದ ನಮಗೆ ಸತ್ವಗುಣದ ಸ್ಥೂಲ ಭಾಗದ ಕಾರ್ಯ ಬೇಡ, ಇನ್ಯಾವುದು ಬೇಕು? ಸತ್ವಗುಣದ ಸೂಕ್ಷ್ಮ ಭಾಗದ ಕಾರ್ಯ ಬೇಕು. ಅದನ್ನ ಚೆನ್ನಾಗಿ ಹೇಳಬೇಕಂತೆ. ಇಲ್ಲಿ ಹೇಳುತ್ತಾರೆ, ಸರಿ ತುಂಬಾ ಹೇಳಿದ್ದೀರಾ, ಸತ್ವಗುಣ, ಆ ಸತ್ವಗುಣದ ಕಾರ್ಯಗಳು ಅಲ್ಲೆಲ್ಲ ಕಡೆ ಕೂಡ ದೇವರ ರೂಪಗಳಿರುತ್ತೆ ಅಂತ ಹೇಳ್ತೀರಲ್ಲ, ಆ ರೂಪ ಯಾವುದು? ಯಾವ ರೂಪವನ್ನ ನೆನೆದರೆ ನಮ್ಮಲ್ಲಿ ಸತ್ವಗುಣದ ವಿಶೇಷವಾದ ಕಾರ್ಯ ಆಗುತ್ತೆ ಅಂದ್ರೆ ಹೇಳುತ್ತಾರೆ, ಅತ್ರ ಶಮಾದಿಷು ಸರ್ವತ್ರ ತತ್ತನ್ನಾಮಕಾನಿ ಅನಿರುದ್ಧಸ್ಯ ರೂಪಾಣಿ ನಿಯಾಮಕಾನಿ ಧ್ಯೇಯಾನಿ. ಇಲ್ಲೆಲ್ಲಾ ಕಡೆ ಕೂಡ ಅನಿರುದ್ಧ ರೂಪಗಳನ್ನ ಚಿಂತನೆ ಮಾಡಬೇಕು. ಇಷ್ಟು ಮೊದಲು ಹೇಳಿದ್ದೆ, ಹೌದಾ? ಮೊದಲೆಲ್ಲಾ ಕಡೆ ಹೇಳುವಾಗ ಸತ್ವಗುಣದಲ್ಲಿ ಅನಿರುದ್ಧ ರೂಪ ಚಿಂತನೆ ಮಾಡಿ ಸ್ವಲ್ಪ ನೋಡಿ ಏನಿದೆ ಅಂದರೆ, ತತ್ತನ್ನಾಮಕಾನಿ ಅನಿರುದ್ಧಸ್ಯ ರೂಪಾಣಿ. ನಮ್ಮಲ್ಲಿ ಶಮ ಬೇಕಾ? ದೇವರಲ್ಲೇ ಮನಸ್ಸು ಬೇಕಾ? ಇಲ್ಲಿ ನಿಮಗೇನು ಗೊತ್ತಾಯಿತು, ಇಡೀ ಸಾರಾಸಗಟಾಗಿ ಸತ್ವಗುಣದಲ್ಲಿರುವ ಅನಿರುದ್ಧ ರೂಪದ ಪರಿಚಯ ಆಯಿತು. ಆದರೆ ಪ್ರತ್ಯೇಕ ಶಮ ದಮ ಅಲ್ಲಿರುವ ರೂಪಗಳ ಪರಿಚಯ ಆಗಲಿಲ್ಲಲ್ಲ, ಪ್ರಶ್ನೆಯೇ ಬರಲಿಲ್ಲ. ಅಂದರೆ ಅದಕ್ಕೆ ಹೇಳುತ್ತಾರೆ, ತತ್ತನ್ನಾಮಕಾನಿ ಅನಿರುದ್ಧಸ್ಯ ರೂಪಾಣಿ. ಅಂದರೆ ಇಷ್ಟು ನೋಡಿ, ಶಮ ದಮ ತಿತಿಕ್ಷ ಮೊದಲಾದ ಈ ಭಗವಂತನ ಅದೇ ಹೆಸರಿಟ್ಟುಕೊಂಡ ಭಗವದ್ ರೂಪಗಳು, ಅನಿರುದ್ಧ ರೂಪಗಳು. ಆ ಅನಿರುದ್ಧ ರೂಪಗಳು ಅಂತ ಹೇಳಿದರೆ ಈಗ ನೋಡಿ, ಒಂದು ರೂಪದ ಹೆಸರು ಶಮ, ಇನ್ನೊಂದು ದಮ, ಇನ್ನೊಂದು ತಿತಿಕ್ಷ. ಇಂಥ ರೂಪಗಳೆಲ್ಲ ನಿಮಗೆ ಕೊಟ್ಟೆ, ಎಷ್ಟಿವೋ ಎಲ್ಲ ಚಿಕ್ಕ ಚಿಕ್ಕ ರೂಪಗಳು ಕೊಟ್ಟೆ. ಆ ಗೊಂಬೆಗಳೆಲ್ಲ ಸೇರಿಸಿ ಅನಿರುದ್ಧ ಅಂತ ತಯಾರಾಗಿದೆ. ಆಯ್ತಾ? ಇವಾಗ ನಾವು ಅನಿರುದ್ಧನ ಚಿಂತನೆ ಮಾಡುತ್ತಾ, ಹೇ ಅನಿರುದ್ಧ ಸತ್ವಗುಣ ನಿಯಾಮಕ, ನೀನೇನು ಮಾಡಬೇಕು ಇಲ್ಲಿ ಅಂತ ಹೇಳಿದರೆ, ಶಮ ಎಂಬ ನಿನ್ನ ರೂಪವನ್ನ ಪ್ರಕಟ ಮಾಡು, ದಮ ಎಂಬ ನಿನ್ನ ರೂಪವನ್ನ ಪ್ರಕಟ ಮಾಡು. ಬಿಂಬ ತನ್ನೊಳಗಿರತಕ್ಕಂಥ ಶಮ ಎಂಬ ರೂಪವನ್ನು ಪ್ರಕಟ ಮಾಡಿದರೆ ನಮ್ಮಲ್ಲಿ ಶಮ ಮೂಡುತ್ತೆ. ಹಾಗಾದರೆ ಚಿಂತನೆ ಹೇಗೆ ಮಾಡಬೇಕು? ಕ್ರಮ ಅಂದರೆ, ಶಮಾತ್ಮಕಾಯ ಅನಿರುದ್ಧಾಯ ನಮೋ ನಮಃ. ಅಂದರೆ ಅನಿರುದ್ಧ ಸತ್ವಗುಣ ಅದರೊಳಗಿರತಕ್ಕಂಥ ಕಂಪಾರ್ಟ್ಮೆಂಟ್ ಓಪನ್ ಆಗಿ ಅದು ಓಪನ್ ಆಗುತ್ತೆ. ನಿಮಗೆ ಹೇಳಬೇಕಾದ್ರೆ ಅರ್ಥ ಆಗುವಂತೆ, ಒಂದೇನಾದರೂ ಆರ್ಟಿಕಲ್ ಇದೆ, ಪದಾರ್ಥ ಮಾಮೂಲು ತಗೊಳ್ತಾ ಇರ್ತಿರಲ್ಲ, ಅದರಲ್ಲಿ ಹೂ ಅಂದುಕೊಳ್ಳಿ, ಪ್ಲಾಸ್ಟಿಕ್ ಹೂ ತಗೊಂಡಿದ್ದೀರಾ, ಪ್ಲಾಸ್ಟಿಕ್ ಹೂವು, ಅದಕ್ಕೆಲ್ಲ ರೆಕ್ಕೆಗಳು ಇವೆ. ಆ ರೆಕ್ಕೆಗಳು ಹೇಗಿವೆ? ಎಲ್ಲ ಮುದುರಿಕೊಂಡೇ ಒಳಗಿರುತ್ತೆ, ಹೂವು ಹಾಗೆ ಇರುತ್ತೆ. ನಾವು ಎಂದಾದರೆ ಈ ಹೂವನ್ನು ಮೇಲಕ್ಕೆ ತಳ್ಳುತ್ತೀವೋ, ತಳ್ಳಿದಾಗ ಎಲ್ಲಾ ರೆಕ್ಕೆಗಳು ಬೀಳುತ್ತೆ. ಆದರೆ ಈ ಹೂವು ಹಾಗೆ ಮಾಡುತ್ತಾ ಇಲ್ಲ, ಆ ಎಲ್ಲಾ ರೆಕ್ಕೆಗಳಿಗೆ ಕೆಳಗೆ ಬಟನ್ಸ್ ಇವೆ. ಈ ಹೂವನ್ನ ಮೇಲಕ್ಕೆ ತೆಗೆದಾಗ ಯಾವ ಬಟನ್ ಪ್ರೆಸ್ ಮಾಡಿದರೆ ಆ ರೆಕ್ಕೆ ಮಾತ್ರ ಓಪನ್ ಆಗುತ್ತೆ. ಹಾಗೆ ಅನಿರುದ್ಧ ಎಂಬ ಹೂವನ್ನ ನಾವು ಚಿಂತನೆ ಮಾಡಲಿಕ್ಕೆ ಹೋದಾಗ ಅಲ್ಲಿ ಶಮಾತ್ಮಕಾಯ ನಮಃ ಅಂದಾಗ ಆ ರೆಕ್ಕೆ ಬಿಡುಗಡೆ ಆಗುತ್ತೆ. ಹಾಗೆ ಒಂದೊಂದು ನಮಗೆ ಬರ್ತಾ ಬರಬೇಕು. ಇದು ಬಿಂಬನಲ್ಲಿ ನಾವು ಗುಣ ಚಿಂತನೆ ಮಾಡಬೇಕಾದ ಕ್ರಮ. ನಮ್ಮ ಬಿಂಬನಲ್ಲಿ ಇಂಥ ಗುಣಗಳಿವೆ, ಇಂಥ ಶಮಾತ್ಮಕ ನೀನು, ದಮಾತ್ಮಕ ನೀನು, ತಿತಿಷ್ಠಾತ್ಮಕ ನೀನು ಅಂತ ಅನಿರುದ್ಧನ ಚಿಂತನೆ ಮಾಡಿದರೆ, ಅನಿರುದ್ಧ ಶಮಾತ್ಮಕ ರೂಪ ಪ್ರಕಟ ಮಾಡಿ ನಮ್ಮಲ್ಲಿ ಶಮ ಎಂಬ ಗುಣ ಬರುವಂತೆ ಮಾಡುತ್ತಾನೆ. ನಂತರ ಆ ಗುಣ ಮೂಡ್ತಾ ಬಂತ ಒಳಗೆ. ಇಲ್ಲಿ ಸಂಶಯ ಬರುತ್ತೆ ನಮಗೆ, ನೀವೇನೋ ಹೇಳ್ತೀರಾ, ನೀವು ಹೇಳಿದ್ದೇ ನಾವು ಮಾಡ್ತಾ ಹೋಗ್ತೀವಿ, ನಾವು ಮಾಡಿದ್ದು ಸರಿ ಅಂತ ಹೇಳೋ ನಾಥ ಯಾರು ಅಲ್ವಾ? ಸಾಧನೆ ಮಾಡುತ್ತಾ ಇದ್ರೆ ಸರಿ ಅಂತ ಹೇಳೋ ನಾಥರು ಯಾರು? ನಿಮಗೂ ನಾವು ಒಳಗಿರೋದು ಕಾಣಿಸಲ್ಲ. ಒಳಗಿರೋದು ಸರಿ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ 24 ಜನ ಜ್ಞಾನಿಗಳು ಕೂತಿದ್ದಾರೆ, ತತ್ವಾಭಿಮಾನಿಗಳೇ ಒಳಗೆ ಇನ್ಸ್ಪೆಕ್ಟರ್ಸ್ ಕೂತಿದ್ದಾರೆ. ಅವರ ಧ್ಯಾನ ಮಾಡುತ್ತಾ ಅವರ ಚಿಂತನೆ ಮಾಡುತ್ತಾ ಸಾಧನೆ ಮುಂದಾದದ್ದೇ ಆದರೆ ಸ್ವಪ್ನದ ಮೂಲಕ ಸೂಚನೆ ಕೊಡ್ತಾ ಹೋಗ್ತಾರೆ. ನೋಡು, ಈ ಗುಣದ ಚಿಂತನೆ ಇಷ್ಟು ಮಾಡುತ್ತಾ ಇದೆಯಾ, ಹೀಗೆ ಬರ್ತಾ ಇದೆ, ಇಷ್ಟಾಗಿದೆ, ಮುಂದಿಷ್ಟು ಬರಬೇಕು, ಎಲ್ಲ ಇನ್ ಡೀಟೇಲ್ ಆಗಿ ಒಳಗೆ 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 ಕೊಡ್ತಾ ಹೋಗ್ತಾರೆ. ಇದು ಸಾಧನಾ ಅಂದ್ರೆ ಇದರ ಪರಿಚಯವೇ ಇರಲ್ಲ, ಒಳಗೆ ಏನ್ ನಡೆಯುತ್ತೋ ಗೊತ್ತಿರಲ್ಲ, ಏನೋ ಮಾಡ್ತಾ ಹೋಗ್ತಾ ಇರ್ತೀವಿ. ಅದ್ ತೆಗಿ, ಆ ತಂಬಿಗೆ ತೆಗಿ, ಅದ್ ಕಲಶ ಇಡು, ಅದು ಮಾಡು, ಈ ತಂಬಿಗೆ ನೀರೆಲ್ಲ ಹಾಕು. ಮಾಡೋಣ, ಕರ್ಮಾನುಷ್ಠಾನ ಮಾಡಲೇಬೇಕು, ವೇದೋಕ್ತ ಕರ್ಮಾನುಷ್ಠಾನ ಮಾಡಬೇಕು, ಅದರಲ್ಲೇ ಕೂಡಬೇಡಿ. ಒಳಗಿನ ತತ್ವಗಳ ರಹಸ್ಯ ತಿಳಿದು ಆ ರೀತಿ ಮಾಡುತ್ತಾ ಮೇಲಿನ ಕರ್ಮಗಳೆಲ್ಲ ಮಾಡುತ್ತಾ ಬನ್ನಿ. ಯಾವ ದಾಸರು ಅವರು ಮಾಡುವಂತಹ ನಿತ್ಯ ಕರ್ಮಾನುಷ್ಠಾನ ಬಿಡಲಿಲ್ಲ, ತಂಬಿಗೆ ತಾಲಿ ಬಿಡಲಿಲ್ಲ, ಕಲಶಗಳು ಬಿಡಲಿಲ್ಲ, ಎಲ್ಲರೂ ಎಲ್ಲವೂ ಮಾಡಿದರು. ಆದರೆ ಒತ್ತು ಎಲ್ಲಿ ಜಾಸ್ತಿ ಅಂದರೆ 90% ಅಥವಾ 100 ಜ್ಞಾನಕ್ಕೇನೆ, ಚೂರು ಭಾಗ ಎಷ್ಟು ಮಾಡಬೇಕು ಅಷ್ಟು ಕರ್ಮ ಇಟ್ಟುಕೊಂಡು ಅಲ್ಲೂ ದೇವರನ್ನೇ ಕಾಣುತ್ತಾ ಹೋಗಿಬಿಟ್ಟು. ಅದರಿಂದ ಜ್ಞಾನಕ್ಕೆ ಪ್ರಾಧಾನ್ಯ, ಜ್ಞಾನಕ್ಕೆ ಪ್ರಾಧಾನ್ಯ ಅಂದಷ್ಟು ಮಾತ್ರಕ್ಕೆ ವೇದೋಕ್ತ ಕರ್ಮಾನುಷ್ಠಾನಕ್ಕೆ ಪ್ರಾಧಾನ್ಯ ಇದ್ದೇ ಇದೆ. ಆ ಕರ್ಮದಲ್ಲಿ ದೇವರನ್ನ ನೋಡಬೇಕೆಂಬುದು ತಾತ್ಪರ್ಯ ಎಂಬಲ್ಲಿಗೆ ಶ್ರೀಕೃಷ್ಣ ಅನುಕೂಲ.